నారాయణం నమస్కృత్య గీతా తాత్పర్యం ఇందిరావదనాం భోజరాజహంసాయ విష్ణవే కామందానందసంతోషసుందరాశ్రుతయే నమః. ధర్మ విజ్ఞాన వైరాగ్య పరమైశ్వర్య శాలిన ఆనందతీర్థ భగవత్పాదాన్ వందే నిరంతర సపద్మనాభ తీర్థార్కగోగణోస్తు కుశే మమ నతత్వమార్గే గమనం వినాయ ఉపజీవనం వణంగచరణద్వంద్వం గురూణాం తత్వపాపల వ్యాకరిష్యే యథాబోధం విష్ణుతత్వ గీతాతాత్పర్య నిర్ణయం. అతపస్కాయైవ నవాచ్యం కశుశ్రూషవే శువే అయిదశవే అంత కడుతుంది. పునశ్చేతి దోషాధిక్యం అశుశ్రూషో దర్శయితుం చ శబ్ద ఏమో వక్తాయ కదాపి నవాచ్యం కదాచిత్ అల్పతలపో అల్పకపో అల్పశుశ్రూషోరీ భక్త్యాధిక్యే వక్తవ్యం వాచ్యం భవతీతి కదాచన ఇది శేష అభక్తాచన వాచ్యం అసూయోరిది తి చశబ్ద సముచ్చే తథాధిక్యే న్యూనత్వే చ ప్రయుజ్యతే ఇది శబ్ద నిర్ణయే. ఏనాయ్తో ఇదం అదకు తీక ఓదితా ఇల్ల. సముచ్చే అభక్తాచ్చన వాచ్యం అసూయోరిత్యత్ర స్మృతించాహ అభక్తాదపి. అభక్తనిగింత హెచ్చు పాపి ఆదవని యారు అసూయు. యారు అభ్యసూయ మాడతాను దేవర మేలు హఠ సాధిస్తాడే తానే దొడ్డవను ప్రమేయింద అంతవని ఏను మాడಿದ್ರು ಹೇಳಕೂಡದು. ಯಾವುದು ಅಮೂಲ್ಯವಾದ ವಸ್ತುವನ್ನು ಅಯೋಗ್ಯರಿಗೆ ಕೇಳಿಕೊಡಬಾರ್ದು ಅನ್ನೋ ಎಲ್ಲರಿಗೆ ಗೊತ್ತಿರೋ ವಿಚಾರ. ಅಮೂಲ್ಯ ವಸ್ತುವನ್ನು ಅಯೋಗ್ಯರಿಗೆ ಕೊಡಬಾರ್ದು. ಕೋತಿಗಾಲಿ ಮಾಣಿಕ್ಯ ಕೊಟ್ಟಾಗೆ ಅಂತ ಹೇಳ್ತಾರಲ್ಲ ಹಾಗೆ. ಈ ಜ್ಞಾನ ಹೈಯೆಸ್ಟ್ ಅದು, ಬರೀ ಮಾಣಿಕ್ಯ ಅಲ್ಲ. ಜ್ಞಾನ ಹೀ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ. ಆದ್ದರಿಂದ ಯಾರಿಗೆ ಕೊಡಬಾರ್ದು ಅದನ್ನು? ಅರ್ಹತೆ ಇಲ್ಲದವ್ರಿಗೆ ಕೊಡಬಾರ್ದು, ಯೋಗ್ಯತೆ ಇಲ್ಲದವ್ರಿಗೆ ಕೊಡಬಾರ್ದು. ಕೊಟ್ಟರೆ ಅದರಿಂದ ಮಹಾ ಅನರ್ಥ, ಹೇಳಿದವರಿಗೂ ಅನರ್ಥ,
ಕೇಳಿದವರಿಗೆ
ಏನಂತ ಅಲ್ಲ. ಡಿಸೈಡ್ ಮಾಡ್ಕೊಳ್ಳೋದು ಬೇರೆ, ಹೇಳಿದ್ನಲ್ಲ ಈಗ ತಂದು ಅಂತ ಆಸ್ತಿ ಕ್ಲೇಮ್ ಮಾಡೋದು ಬೇರೆ, ಅದು ವ್ಯಾಲಿಡ್ ಆಗಿರೋದು ಬೇರೆ. ಗೊತ್ತಾಯ್ತಾ? ಬೇರೆ ತಿಳ್ಕೊಂಡ್ರೆ ಅದು ಅರ್ಥ ಇಲ್ಲ. ತುಂಬ ಜನ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ಅದ್ರ ಅದಕ್ಕೆ ಹೇಳಿದ್ದು ವರ್ಷ ಪರೀಕ್ಷೆ ಮಾಡಬೇಕು ಅಂತೇಳಿ. ವರ್ಷ ಪರೀಕ್ಷೆಯಲ್ಲಿ ಮಾಡಿರ್ತಾರೆ ಇವರು. ಎಲ್ಲೋ ಎರಡು ತನಗ್ಯಾರ ಒಂದು ಸ್ವಲ್ಪ ಬೈದು ಬಿಟ್ಟರೆ ಅವನು ಅಯೋಗ್ಯ ಅಂತ ತಿಳ್ಕೊಂಡ್ಬಿಟ್ಟ. ವಿಷ್ಣು ದ್ವೇಷ ಅಯೋಗ್ಯನೇ ಹೊರತು ನಮ್ಮ ದ್ವೇಷ ಅಯೋಗ್ಯ ಅಂತ ತೀರ್ಮಾನ ಮಾಡಬಾರ್ದು. ನಾವೇನು ಮಾಡ್ತೇವೆ, ಸಾಮಾನ್ಯ ನಮಗೆ ಆಗದೇ ಇದ್ದವರೆಲ್ಲ ಅಯೋಗ್ಯರು, ಮುಖ್ಯ ಅಯೋಗ್ಯರು ಅಂತ ಆಗಲ್ಲ. ನಮಗೆ ಆಗದೇ ಹೋದರೂ ಕೂಡ ಅವ್ರು ಯೋಗ್ಯರಾಗಿದ್ದರೆ ಮುಖ್ಯ ಯೋಗ್ಯರೇ. ಆ ಭಾವನೆ ಇದ್ದರೆ ಅವಾಗ ತಪ್ಪಾಗೋ ಚಾನ್ಸಸ್ ಇರೋದಿಲ್ಲ. ಅಭಕ್ತಾದಪಿ ಪಾಪ ಸ್ಯಾತ್ ಅಸೂಯೋ ಅಸೂಯುರ್ ದೋಷ ದೃಗ್ಯತಃ ಇತಿ ಚ ಪಾತ್ಮೆ ಸೋಪಿ ಮುಕ್ತ ನಚ ತಸ್ಮಾನ್ ಮನುಷ್ಯೇಷು ಇತ್ಯಾದಿ ಹೇಳಿ ಅದರಲ್ಲೂ ತಾರತಮ್ಯ ಇದೆ ಅಂತ ಹೇಳಿ. ಅದರಲ್ಲೂ ಕೂಡ ವಿಶೇಷವಾಯಿತು, ಕೇಳೋದು ಬೇರೆ, ಹೇಳೋದು ಬೇರೆ, ಓದೋದು ಬೇರೆ, ಅರ್ಥ ತಿಳ್ಕೊಂಡು ಓದೋದು ಬೇರೆ, ಅರ್ಥ ತಿಳ್ಕೊಂಡು ಹೇಳೋದು ಬೇರೆ, ಹೇಳಿ ನಡ್ಕೊಳ್ಳೋದು ಬೇರೆ, ಅದಕ್ಕೆ ವ್ಯಾಖ್ಯಾನಾದಿಗಳನ್ನ ಬರೆಯೋದು ಬೇರೆ. ಅನೇಕ ರೀತಿಯಲ್ಲಿ ತಾರತಮ್ಯ ತುಂಬ ಇದೆ. ಆದ್ದರಿಂದ ಫಲ ಇರೋದು ನಿಶ್ಚಿತ, ಆದರೆ ತಾರತಮ್ಯ ಇರೋದು ನಿಶ್ಚಿತ. ಎಲ್ಲರಿಗೂ ಒಂದೇ ಫಲ ಕೊಟ್ಟರೆ ಹೆಚ್ಚು ಸಾಧನೆ ಯಾರು ಮಾಡೋದೇ ಇಲ್ಲ. ಯಾಕೆ? ಒಬ್ಬ 35 ಬಂದವನಿಗೂ ಅದೇ, 100 ಬಂದವನು ಅದೇ ಅಂದರೆ ಏನು ಮಾಡ್ತಾನೆ ಅವನು? 35 ಸಾಕು ಅಂತ ಹೇಳ್ತಾನೆ. ಅದು ಫಲ ಇದ್ರೆ ತಾನೇ ಮಾಡು, ಇನ್ಸೆಂಟಿವ್ ಇರಲೇಬೇಕಲ್ಲ. ಒಂದು ಆ ದೃಷ್ಟಿಯಿಂದ ಹಾಗೆ ಮಾಡಲೇಬೇಕು. ಲೋಕದಲ್ಲೂ ಕೂಡ ಆಗಿದೆ, ಲೋಕದಲ್ಲಿ ತಾರತಮ್ಯದ ಜಾಗನೇ ಇಲ್ಲ. ಆದರೆ ಎಲ್ಲ ಮತಗಳನ್ನು ಅರ್ಥ ಮಾಡಿಕೊಳ್ಳದೆ ವಿರುದ್ಧ ಹೇಳಿದರೂ ಜನ ಫಾಲೋ ಮಾಡ್ತಾ ಇದ್ದಾರೆ. ಏನಾದ್ರು ಪ್ರಶ್ನೆ ಬಂದರೆ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂದ್ಬಿಡ್ತಾರೆ. ಅಲ್ಲಿ ಬೇರೆ ಇಲ್ಲಿ ಬೇರೆ ಹೇಗಾಗುತ್ತದು? ಯಾವುದೇ ಒಂದು ಆಚಾರ ಒಂದು ನಿಯಮ ಹೇಳ್ತಾರೆ, ಲೌಕಿಕವಾದದ್ದು ಶಾಸ್ತ್ರಕ್ಕೆ ವಿರೋಧ ಬರದೆ ಹೋದರೆ ಇದು ಗ್ರಾಹ್ಯನೇ.
ಏನ
ಯಾರು ಹೇಳಿದ್ರು ಉಪಾಸನೆ ಮಾಡೋದಕ್ಕೆ ಆಚಾರ ಹೆಚ್ಚು ಮಾಡ? ಅಲ್ಲ, ಅಧಿಕ ಫಲ ಅಂದ್ರೆ ಏನು? ಈ ಮೋಕ್ಷದ ಫಲ ಅಲ್ಲ, ಜ್ಞಾನಭಕ್ತಿ ಹೆಚ್ಚುತ್ತೆ, ಅದು ಇಂಪಾರ್ಟೆಂಟ್. ಅದೇ ಫಲ ತಾನೆ. ಇವತ್ತು ಹತ್ಸರಿ ತೋದವ್ರಿಗೂ ಒಂದೇ ಫಲ, ಒಂದರಿಂದ ಒಂದು ಫಲ ವ್ಯತ್ಯಾಸ ಆಗಲಿಲ್ಲ. ಈಗ ಹೆಚ್ಚರಿ ತೋದಿದಾಗ ಅದು ಮಹತ್ವ ಒಂದೇ ಬರುತ್ತೆ. ಅರ್ಥ ಮಾಡ್ಕೊಳ್ಳೋದ್ರೆ ಬರೋದಿಲ್ಲ, ಫೇಲ್ ಆದವನು ಇರ್ತಾನೆ. 20 ಸರ್ತಿ ಹೋದ್ರೂ ಕೂಡ ಅವನು ಸಡ್ನೆ. ಆದರೆ ಬುದ್ಧಿವಂತ ಮತ್ತೆ ಮತ್ತೆ ಓದ್ಬಾರ್ದು, ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ. ಇವತ್ತು ಆ್ಯಕ್ಚುಲಿ ಆರಂಭದಲ್ಲಿ ಕೆಲಸದಲ್ಲಿ ಏನಾಗುತ್ತೆ ಗೊತ್ತಾ? ಸಂಬಳ ಕಡಿಮೆ, ವರ್ಕ್ ಜಾಸ್ತಿ. ಗೊತ್ತಾಯ್ತಾ? ಆಮೇಲೆ ಪ್ರಮೋಷನ್ ಬರ್ತಾ ಬರ್ತಾ ಏನಾಗ್ತಾ ಹೋಗುತ್ತೆ? ವರ್ಕ್ ಕಡಿಮೆ, ಸಂಬಳ ಜಾಸ್ತಿ ಮಾಡ್ತಾರೆ. ಯಾತಕ್ಕೆ? ಅವ್ರ ನಾಲೆಡ್ಜ್ ಎಕ್ಸ್ಪೀರಿಯೆನ್ಸಿಂದ ನಾಲೆಡ್ಜ್ ಏನಾಗುತ್ತದ? ಹೆಚ್ಚಾಗುತ್ತೆ. ಆದ್ದರಿಂದ ಎಕ್ಸ್ಪರ್ಟ್ ಕಮಿಟಿಗೆ ಜೂನಿಯರ್ಸ್ ಹಾಕಲ್ಲ, ಯಾವಾಗ ಯಾರನ್ನ ಹಾಕ್ತಾರೆ? ಸೀನಿಯರ್ಸ್ನ ಹಾಕ್ತಾರೆ. ಎಕ್ಸ್ಪೀರಿಯೆನ್ಸ್ ಕೌಂಟ್ ಆಗುತ್ತೆ. ಸೊ ಜ್ಞಾನ ವೃದ್ಧಿ ಆಗಿದೆ ಅಂತ ಆಗಲಿಲ್ಲ. ಈಗ ಇದೇನು ವೃದ್ಧಿ ಆಗೋ ಫಲ ಇದ್ದೇ ಇರೋದು? ವೃದ್ಧಿ ಆದರೂ ಫಲ ಅಲ್ಲಿ ಬೇರೆ ಇರೋದು? ಗಿಡ ಇಷ್ಟಿದ್ದಿಷ್ಟು ಬೆಳೆದ್ರೆ ಫಲ ಆಗಲಿ, ನೀರು ಹಾಕಿ ಸಾರು ತಗೊಳ್ತಾರಲ್ಲ ಈಗ, ಹೌದಲ್ಲ, ಹಣ್ಣು ಬಿಡೋದು 10 ಬಿಡೋದು 100 ಕಾಯಿ ಬಿಟ್ಟರೆ ಅದೇನಾಯ್ತು, ಸಾರ್ಥಕಾಯ್ತು ಅಂತ ಅರ್ಥ. ಫಲ ಆದರೆ ಅಷ್ಟೇ, ಸಿದ್ಧಿ ಜಾಸ್ತಿ ಆದಷ್ಟು ಕೂಡ ಉಪಾಸನೆ ಸಿದ್ಧಿ ಇಲ್ಲದೆ ಹೋದರೆ ಉಪಾಸನೆ ಮಾಡೋದಕ್ಕೆ ಅರ್ಥವೇ ಇಲ್ಲ. ಮತ್ತು ಸ್ವಲ್ಪ ಊಟ ಮಾಡಿದ್ರೆ ಒಂದೇ, ಹೆಚ್ಚು ಊಟ ಮಾಡಿದ್ರೆ ಒಂದೇ ಆಗೋದಾದರೆ, ಹಾಗಿದ್ದರೆ ಆರೋಗ್ಯವಂತ ನಿರೋಗ್ಯ ವ್ಯತ್ಯಾಸನೇ ಇರೋದು, ಗೊತ್ತಾಯ್ತಾ? ಯಥೇಚ್ಛತಿ ತಥಾ ಕುರು ಇತ್ಯಾಕ್ಷೇಪ ಪರಿಹಾರಾಯ ಕರಿಷ್ಯೇ ವಚನಂ ತವ ಇತ್ಯನುಸರತಿ ಭಗವಂತಂ. ಮನೆಯ ಹೇಳಿದ್ದೇನೀಗ, ಕಚ್ಚಿದೇತ ಶ್ರುತಂ ಪಾರ್ಥ ತ್ವಯೈಕಾಗ್ರಹೇಣ ಚೇತಸ ಕಚ್ಚಿದ ಅಜ್ಞಾನ ಸಮೂಹ ಪ್ರಣಷ್ಟಸ್ತೆ ಧನಂಜಯ. ಇಷ್ಟೆಲ್ಲ ಹೇಳಿ ಕೊನೆಗೆ ಹೇಳಿದ್ದೇನು, ಯಥೇಚ್ಛಸಿ ವಿಭೃಶ್ಯೈತ ತಥಾ ಅಶೇಷೇಣ ಯಥೇಚ್ಛಸಿ ತಥಾ ಕುರು ಅಂತ ಮಾತು ಬರು. ಇಷ್ಟಂತ ಹೇಳಿದ್ದೇನೆ ನಿನಗೆ, ನೀನು ಸರಿಯಾಗಿ ಇದನ್ನು ಯೋಚನೆ ಮಾಡು. ಯೋಚನೆ ಮಾಡಿ ಯಥೇಚ್ಛಸಿ ತಥಾ ಕುರು ಅಂತ ಹೇಳಿಬಿಡ್ತಾರೆ. ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ. ಗುಹ್ಯ ಅಂದರೆ ರಹಸ್ಯ, ಅದಕ್ಕಿಂತ ಗುಹ್ಯತರ, ರಹಸ್ಯಕ್ಕಿಂತ ರಹಸ್ಯ, ಅತ್ಯಂತ ಹೆಚ್ಚಿನ ರಹಸ್ಯವನ್ನು ನೀನು ಹೇಳಿದ್ದೇನೆ. ನೀನು ಅದನ್ನೇನು ಮಾಡಬೇಕು, ವಿವೃಶ್ಯ ಚೆನ್ನಾಗಿ ಯೋಚನೆ ಮಾಡು. ಏತತ್ತೆ ಯೋಚ ಅಶೇಷೇಣ, ಅಶೇಷೇಣ ಸಮಗ್ರ ಯೋಚನೆ ಮಾಡು. ವಿವೃಶ್ಯ ಮಾಡಬೇಕಾದ್ರೆ ಒಂದೇ ಆ್ಯಂಗಲಲ್ಲಿ ನೋಡಬಾರ್ದು. ಏನು ಮಾಡಬೇಕು, ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತಾರಲ್ಲ, ಮಾಡಿದರೆ ಹಾಗೆ ಬಿಟ್ಟರೆ ಎಲ್ಲದನ್ನು ಯೋಚನೆ ಮಾಡಿ ಆಗ ಯಥೇಚ್ಛಿಸಿ ತಥಾಕುರು. ಇವತ್ತು ನಾವು ಬರೀ ಯಥೇಚ್ಛಿಸಿ ತಥಾಕುರು ಆಗಿಬಿಟ್ಟಿದೆ, ವಿಚಾರ ಇಲ್ಲೇ ಇಲ್ಲ, ತಲೆ ದೋಷ ಮಾಡ್ತಾ ಹೋಗೋದು, ಅದು ತಪ್ಪದು. ಮೊದಲು ಏನು ಮಾಡಬೇಕು, ಇವತ್ತು ಕೋರ್ಟ್ ಸುಮ್ಮನೆ ಡಿಸಿಷನ್ ಕೊಟ್ಟರೆ ಯಾರೂ ಕೋರ್ಟ್ಗೆ ಹೋಗೋದಿಲ್ಲ. ಏನು ಮಾಡ್ತಾನೆ ಫಸ್ಟ್ ಅವರು, ಇಬ್ಬರು ವಾದ ವಿವಾದ ಕೇಳಿ ಡಾಕ್ಯುಮೆಂಟ್ಸ್ ನೋಡಿ ಎಲ್ಲ ನೋಡಿ ಆಮೇಲೆ ಸಾಕಷ್ಟು ಟೈಮ್ ಕೊಟ್ಟು ಆಮೇಲೆ ಜಜ್ಮೆಂಟ್ ಕೊಟ್ಟರೆ ಅದಕ್ಕೆ ಅರ್ಥ ಇದೆ, ಗೊತ್ತಾಯ್ತಾ? ಅದಕ್ಕೆ ಪೋಸ್ಟ್ಪೋನ್ ಮಾಡಬೇಕಾದ್ರೆ ಯಾಕೆ ಸುಮ್ಮನೆ ಗಲಾಟೆ ಮಾಡೋದಿಲ್ಲ, ಅದು ಟೈಮ್ ರೀಸನಬಲ್ ಅಂತ ತಿಳ್ಕೊಂಡೆ ಒಪ್ಪದನ್ನು. ಏಕದಮ್ ಜಜ್ಮೆಂಟ್ ಕೊಟ್ಟರೆ ಅವನು ತಿಳುವಳಿಕೆ ಇಲ್ಲ ಅಥವಾ ಅವರು ಪಕ್ಷಪಾತ ಮಾಡ್ತಾನೆ ಅಂತ ಹೇಳಿದ ತಕ್ಷಣ ಕೊಟ್ಟರೆ ಅದಕ್ಕೆ ಅಶೇಷೇಣ ವಿವೃಶ್ಯ. ಸುಮ್ಮನೆ ಲೇಟ್ ಮಾಡಿದ ಅರ್ಥ ಇಲ್ಲ, ಲೇಟ್ ಮಾಡೋದಕ್ಕೆ ಏನಿರಬೇಕು, ಒಂದು ವ್ಯಾಲಿಡ್ ರೀಸನ್ ಇರಬೇಕು. ಅದೆಲ್ಲ ವಿಮರ್ಶೆ ಮಾಡಿದ ಮೇಲೆ ಆಗ ಇಷ್ಟ ಬಂದಾಗ ಮಾಡಬಹುದು. ಇವತ್ತು ಇಷ್ಟ ಬಂದಾಗ ಮಾಡಬಹುದು ಮಾತನ್ನು ಅಷ್ಟೇ ತಿಳ್ಕೊಂಡ್ಬಿಟ್ರೆ ಅವನು ಮೂರ್ಖನಾಗ್ತಾನೆ. ಇಷ್ಟ ಬಂದ ಮಾಡಲಿಕ್ಕೆ ಹೇಗಿದ್ರೆ ತಿಳುವಳಿಕೆ ಹಾಕಬೇಕು. ಯಾರು ಅವರು ಇಷ್ಟ ಬಂದ ಮಾಡೋದಾದರೆ ತಿಳುವಳಿಕೆ, ರೂಲ್ಸು ಯಾವುದು ಬೇಕಿಲ್ಲ, ರೂಲ್ಸ್ ಇರಬೇಕು, ತಿಳುವಳಿಕೆ ಇರಬೇಕು, ವಿಚಾರ ಮಾಡಬೇಕು. ಅಂತ ಹೊತ್ತು ಗೊಂದಲ ಬಂದಾಗ ತೀರ್ಮಾನ ತಗೊಳ್ಳೋದಕ್ಕೆ ಸ್ವಾತಂತ್ರ್ಯ ಇದೆ ಅಂತ ಅರ್ಥನೇ ಹೊರತು ಬೇರೆ ರೀತಿಯಲ್ಲ. ಯಥೇಚ್ಛಿಸಿ ತಥಾ ಕುರು ಇತ್ಯ ಆಕ್ಷೇಪ ಪರಿಹಾರಾಯ, ಇದು ಒಂದರ್ಥ. ಇನ್ನೊಂದರ್ಥ, ಅದು ವಿಮರ್ಶೆ ಮಾಡಿ ಫಸ್ಟು, ಅಶೇಷೇಣ ಸಂಪೂರ್ಣ ವಿಮರ್ಶೆ ಮಾಡಿ ಅಂತ ಹೇಳಿದ್ರು. ಪುನಃ ಪುನಃ ವಿಮರ್ಶೆ ಮಾಡೋ, ರಶ್ಮೀಕಾಂತ ಸಮಂತತೋಪಿ ಕಲಯನ್ ದೈವೇಶಿತು ಸ್ನೇ ಸಮಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಬರೀ ತಿಳುವಳಿಕೆಯಲ್ಲಿ, ಬ್ರಹ್ಮ ಜಿಜ್ಞಾಸ ವಿಚಾರ ಮಾಡಿ 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 ತಿಳ್ಕೊಳ್ಳಿ ಅಂತ ಹೇಳಿ. ಆದ್ದರಿಂದ ಒಂದು ವಿಚಾರ, ಸಮಗ್ರ ವಿಚಾರ ಮಾಡಿ ಆಮೇಲೆ ಅದನ್ನು ಇಷ್ಟ ಬಂದ ಮಾಡೋದು. ಅವು ನ್ಯಾಚುರಲಿ ಏನು ಮಾಡ್ತಾನೆ, ಚೆನ್ನಾಗಿ ವಿಚಾರ ಮಾಡಿದಾಗ ಒಳ್ಳೇದು ಕೆಟ್ಟದ್ದು ಗೊತ್ತಾಗೋದ್ರಿಂದ ಯಾವಕ್ಕೆ ಇಷ್ಟಪಡ್ತಾನೆ ಅವನು, ಒಳ್ಳೇದಕ್ಕೆ ಇಷ್ಟಪಡ್ತಾನೆ. ಅದು ತಾತ್ಪರ್ಯ, ಬರೀ ಯಥೇಚ್ಛ ತಾಕೂರು ಅಲ್ಲ. ಇಲ್ಲಿ ಒಂದು ದೃಷ್ಟಿಯಿಂದ ಏನಿದೆ, ಕೇಳಿದವನ ಮೇಲೆ ಪ್ರೆಷರ್ ಹಾಕ್ತೇನೆ, ಓಪನ್ ಆಗಿರೋ ಅಂತ ಹೇಳೋ ಸಂದೇಶನೂ ಇದೆ. ವಿಷಯ ಎಲ್ಲ ಹೇಳಬಹುದು, ಕೊನೆ ತೀರ್ಮಾನ ಯಾರ್ದಾಗಬೇಕದು, ಉಳಿದವ್ರು ಹೇಳ್ಬೋದು ಹೊರತು ತೀರ್ಮಾನ ಯಾರ್ದೋ ಆ ವ್ಯಕ್ತಿದೇ. ಅಲ್ಲಿ ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ ಯಾವ ಲೆವೆಲಲ್ಲಿ ಬರುತ್ತೆ ಅವನಿಗೆ, ಆ ಲೆವೆಲಲ್ಲಿ ಸ್ವಾತಂತ್ರ್ಯ ಬರುತ್ತೆ. ಮೊದಲಲ್ಲ ಆನ್ಸರ್ ಎನಿ 6 ಗೊತ್ತಾಯ್ತು, ಔಟ್ ಆಫ್ ಗಿವನ್ 10 ಅಂತ ಕೊಟ್ಟಾಗ ಸ್ವಾತಂತ್ರ್ಯ ಎಲ್ಲಿದೆ ಅವನಿಗೀಗ, ಈ 10ರಲ್ಲಿದೆ ಹೊರತು ಯಾವುದೋ ತಲೆ ತೋಚದ ಬರೀ ಆಗಿಲ್ಲ ಅವನು. ಸ್ವಾತಂತ್ರ್ಯ ಇದೆ 10ರಲ್ಲಿ ಮಾತ್ರ ಇರೋದು, ಬೇರೆದರಲ್ಲಿಲ್ಲ. ಅದೇ ರೀತಿಯೇ ಇಲ್ಲಿ ವಿಮರ್ಶೆ ಮಾಡಿದ ಮೇಲೆ ನಿನ್ನ ಸ್ವಾತಂತ್ರ್ಯ ಇದೆ ಹೊರತು ಮೊದಲು ಸ್ವಾತಂತ್ರ್ಯ ಇಲ್ಲ. ಅಲ್ಲೂ ಇಚ್ಛೆ ಪಟ್ಟಾಗ ಮಾಡು, ಯೋಗ್ಯರಾದರೆ ಒಳ್ಳೆ ಇಚ್ಛೆ ಪಡ್ತಾರೆ, ಕೆಟ್ಟವನಾದರೆ ಕೆಟ್ಟ ಇಚ್ಛೆ ಪಡ್ತಾರೆ, ಅದು ವಿಶೇಷ. ದುರ್ಯೋಧನ ತನ್ನ ತೀರ್ಮಾನ ಮಾಡ್ಕೋಬಿಟ್ಟು, ರಾಜ್ಯ ಕೊಡಬಾರ್ದು ತೀರ್ಮಾನ ಮಾಡ್ಕೊಂಡು ಯಾರ ಮಾತು ಕೇಳೋಕ್ಕೆ ಹೋಗಲಿ. ಫಸ್ಟ್ ಏನೇಳೋ, ಓಪನ್ ಮೈಂಡೆಡ್, ನಾ ಹೌದಪ್ಪ ನಾನು ಅಂದ್ಕೊಂಡಿದ್ದೇನೆ, ಬಟ್ ಸರಿಯಾಗಿ ಹೇಳಿದ್ರೆ ಬದಲಾಯಿಸ್ತೇನೆ, ಅದು ಸರಿಯದು. ಬದಲಾಯಿಸೋದಿಲ್ಲ ಅದು ಹೇಳಿ ಉಪಯೋಗ ಏನು ಅವನಿಗೆ, ನನ್ನ ತೀರ್ಮಾನ ಕೊನೆಯದು ಎಷ್ಟಾರು ಹೇಳ್ಕೊಂಡೋಗಿ ನೀವು ಅಂತ ಕೇಳಿದರೆ ಅದು ಹೇಳಿದ್ರೆ ಅರ್ಥ ಇಲ್ಲ. ಯಾಕೆ ಆ ತೀರ್ಮಾನ ಅವನೇ ಒಪ್ಪೋದಿಲ್ಲ ಅಂದ್ಮೇಲೆ ಹೇಳಿ ಪ್ರಯೋಜನ, ನಾನು ನಾ ಯಾಜಿಟ್ಟೆ ನನಗೆ ಸರಿ ಅನಿಸೋದಿಲ್ಲ, ನೀವು ಹೇಳಿ ಸರಿಯಾಗಿದ್ದರೆ ಒಪ್ತೇನೆ ಅಂತ ಹೇಳಿದರೆ ಆಗದು ಹೇಳೋದಕ್ಕೆ ಅರ್ಥ ಇಲ್ಲ. ಅಶುಷ ಕೇಳೋದಕ್ಕೆ ಇಚ್ಛೆ ಇಲ್ಲ ಅವನಿಗೆ, ಗೊತ್ತಾಯ್ತಾ? ನಚೇತ್ ಶುಶ್ರೂಷತೆ ಸುತಃ. ಯಾಕೆ ವೇದವ್ಯಾಸ ಹೇಳಿದ್ರೆ ನಿಮ್ಮ ಮಗನ ಜೊತೆ ಮಾತಾಡೋದಿಲ್ಲ, ಅದಕ್ಕೆ ಅಂದರೆ ಕೇಳೋ ಇಚ್ಛೆನೇ ಅವನಿಗಿಲ್ಲ. ಅದನ್ನೇ ಮನುಸ್ಮೃತಿ ಹೇಳುತ್ತೆ, ನಾ ಪೃಷ್ಟ ಕಶ್ಯಚಿತ್ ಬ್ರೂಯ. ಯಾರು ಕೇಳೋದಿಲ್ಲ ಅವನ ಬಗ್ಗೆ ಹೇಳೋದಕ್ಕೆ ಹೋಗಲೇಬೇಡಿ, ಕೇಳೋನಿಗೆ ಉತ್ತರ ಕೊಡಬೇಕು ಹೊರತು ಕೇಳದೇ ಇದ್ದವನಿಗೆ ಉತ್ತರ ಕೊಡೋದು ಇವನ ವಿವೇಕ ಅಂತ ಅವ್ನು ಹೇಳಬೇಕು. ಯಾತಕ್ಕೆ ಅವನಿಗೆಲ್ಲ ಕರಿಷ್ಯೇ ವಚನ ಅಂತವ. ಯಾರಿಗೆ? ಹಾಂ ಹಾಂ ಸರಿ ಆಗಲಿ, ಇಲ್ಲ ಚಾಯ್ಸ್ ಯಾಕೆ ಕೊಟ್ಟಿರೋದ್ರೆ ವಿಷಯ ಹೀಗಿದೆ ನೋಡಯ್ಯ, ಡಾಕ್ಯುಮೆಂಟ್ ಹೀಗಿದೆ, ನೀವು ಏನು ಮಾಡಿದ್ರೂ ಸಿಗೋದಿಲ್ಲ, ಇದು ಒಪ್ಪಿಕೊಂಡು ಸರೆಂಡರ್ ಆದರೆ ನೀನು ಒಂದು ಬೆನಿಫಿಟ್ ಇದೆ, ಇಲ್ಲವರು ಅದು ಸಿಗಲಿ. ತಪ್ಪೇನಿದೆ ಅದರಲ್ಲಿ? ಅದು ಹೇಳಿದ್ದೇನೆ, ಯುದ್ಧ ಮಾಡಲು ಹೋದ್ರೆ ನೀವು ಏನಾಗುತ್ತೆ ಈಗ? ಇಲ್ಲ, ಆ್ಯಕ್ಚುಲಿ ಸಾಯ್ಸ್ ಇದೆ. ಆಶ್ಚರ್ಯ ಅಂದರೆ ನೋಡೇ ಔಷಧಿ ತೊಗೊಂಡ್ರೆ ವಾಸಿ ಆಗುತ್ತೆ, ಇಲ್ದ್ರೂ ವಾಸಿ ಆಗೋದಿಲ್ಲ. ಸಾಯ್ಸ್ ಇಲ್ಲ ಅವ್ರಿಗೆ, ಇದ್ರ ಮೇಲೆ ನಿನ್ನಿಷ್ಟ ಅಂತಾರೆ. ಮತ್ತೆ ಡಾಕ್ಟರ್ ಇದ್ರ ಮೇಲೆ ನಿನ್ನಿಷ್ಟ, ಮತ್ತೆ ಸಾಯ್ಸ್ ಎಲ್ಲಿದೆ ಹಾಗಿದ್ರೆ ನಿಮಗೆ ಅಲ್ಲಿಗ? ಆ ಮಾತು ಬೆಲೆ ಇದೆ ಅಲ್ವಾ? ನೋಡಿ, ಆಪ್ರೇಷನ್ ಮಾಡಿದರೆ ಉಳಿತಾರೆ, ಇಲ್ಲ ಹೋದರೆ ಇಲ್ಲ. ಇದ್ರ ಮೇಲೆ ನಿನ್ನಿಷ್ಟ, ಇದ್ರ ಮೇಲೆ ನಿನ್ನಿಷ್ಟ, ಯಥೇಚ್ಛೆದಿ ತಥಾಪು. ಅವಾಗೇನು ಅವ್ರು ನಿಮ್ಗೆ ಏನು ಕೊಟ್ಟಾಗ, ಚಾಯ್ಸ್ ಕೊಟ್ಟಾಗಲಿಲ್ಲ. ಬಟ್ ಆ್ಯಕ್ಚುಲಿ ಏನಿದೆ, ಚಾಯ್ಸ್ ಇದೆ. ಯಾಕೆ ಅವ್ರೇನು ಹೇಳ್ಬೋದು, ಯಾವುದೇ ಕಾರಣ ಕೊಟ್ಟು ಏನು ಹೇಳ್ಬೋದು ಅವನು, ಸಾಯ್ಲಕ್ಕೆ ಇಷ್ಟಪಡ್ತೀರಿ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಆದ್ರೆ ಹಾಗೆ ತಿರುಗಿದೆ, ಓ ನಿನ್ನಡೆ ಬಾರ ಅಂತ ಹೇಳ್ತಾರೆ. ನನಗೆ ಅಷ್ಟು ದುಡ್ಡು ಕೊಡೋಕ್ಕಾಗೋದಿಲ್ಲ, ಅಥವಾ ಇಷ್ಟು ಕಷ್ಟಪಟ್ಟು ಬದುಕಿನ ಮಾಡೋದು ಅಷ್ಟರಲ್ಲೇ ಇದೆ. ಗೊತ್ತಾಯ್ತಾ? ಅದರಿಂದ ಬೇಕಾಗಿಲ್ಲ ಅಂತ ಹೇಳ್ಬೋದು ಅವನು. ಅಥವಾ ನಿಮ್ಮ ಪ್ರಕಾರ ಇಷ್ಟಿದೆ, ನನಗೆ ಇನ್ನೊಂದು ರೆಮಿಡಿ ಗೊತ್ತಿದೆ, ನನಗೆ ಇದಕ್ಕಿಂತ ಒಳ್ಳೇದಿದೆ. ಕೆಲವರು ಹೇಳ್ತಾರೆ, ಡಾಕ್ಟ್ರ್ ಕೈ ಬಿಡ್ತಾರೆ, ಆಮೇಲೆ ನೋಡಿದ್ರೆ ಅವರು ಸತ್ವದ ಅಂತ ತಿಳ್ಕೊಂಡಿರ್ತಾರೆ. ಅವ್ರು ಬಂದು ಹಲೋ ಸಾರ್ ಅಂತ ನೋಡಿ ಬದುಕಿಬಿಟ್ಟಿದ. ಇವನು ಇವನ ಮೆಥಡ್ ಫೇಲ್ ಆಯಿತು, ಇವನ ಮೆಥಡ್ ಬಂತು. ಹೌದು ಹೌದು, ಅತ್ತೆ ಅದೇ ಚಾಯ್ಸ್ ಇದೆ. ಹಾಗಿದ್ದರೆ ದುರ್ಯೋಧನವು ಇದೇ ಹೇಳಿದ್ದು, ವಿಶ್ವರೂಪ ತೋರಿಸೇ ಹೇಳಿದ್ದು. ಅವ್ರು ಯಾಕೆ ಮಾಡಲಿಲ್ಲ ಹಾಗಿದ್ರೆ? ಸೊ ಚಾಯ್ಸು ವೇದವ್ಯಾಸರ ಪುಸ್ತಕನೇ ಓದ್ತೇವೆ, ಕೃಷ್ಣ ದೇವರು ಮಾತಾಡಿದಾಗೆ ಲೆಕ್ಕ. ಮತ್ತು ಯೋಚನೆ ಮಾಡೋಂತ ಯಾಕೆ ಹೇಳ್ತಾರೆ ಹಾಗಿದ್ರೆ? ಅಂದರೆ ಸ್ವರೂಪ ಇದೆ, ಮತ್ತು ಇನ್ನೊಂದಿದೆ. ಆ ಕಾಲಕ್ಕಾಗದು ಇನ್ನೊಂದು ಕಾಲಕ್ಕಾಗ್ಬೋದು ಕೆಲವು ವಿಷಯಗಳು. ಆಮೇಲೆ ಹೇಳ್ತಾರೆ, ಹೋದ್ ನೀವು ಹೇಳಿ ಸರಿ ತಪ್ಪು ಮಾಡಿ, ಇನ್ನೊಮ್ಮೆ ಹಾಗೆ ಮಾಡೋದಿಲ್ಲ ಅಂತ. ಚಾಯ್ಸ್ ಅವೇಲ್ ಮಾಡ್ಕೊಂಡು ಮಾಡ್ಕೊಳ್ಳಿಲ್ಲ, ಈಗ ಚಾಯ್ಸ್ನ ಅವೇಲ್ ಮಾಡ್ಕೊಳ್ಳೋಕೆ ಬರುತ್ತೆ. ಸ್ವರೂಪ ಅಲ್ಲಿ ಡಾಮಿನೇಟ್ ಆಗುತ್ತೆ, ಸ್ವರೂಪ ಬೇರೆ ಆಗಿರೋದು. ಸ್ವರೂಪ ಒಪ್ಪದೆ ಹೋಗಿದ್ರೆ ಪ್ರಶ್ನೆ ಬರೋದು. ಗೊತ್ತಾಯ್ತಾ? ಸಾಪೇಕ್ಷತ್ವ ಅನ್ನೋ ಪದ ಇಲ್ಲದೇನೆ, ಗೊತ್ತಾಯ್ತಾ, ಬರೀ ದೇವರಿಗೆ ಹೇಳೋದಾಗಿಂದ ದೋಷ ಬರ್ತೀವಿ. ಅದಕ್ಕೆ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಶ್ರೇಷ್ಠ ದೈವಂಚೈವಾತ್ರ ಪಂಚಮ. ಇವತ್ತು ಲೋಕದೊಳಗೆ ನಾವು ನಿಮ್ಮಿಷ್ಟ ಅಂತ ಹೇಳಿದಾಗೆಲ್ಲ ಎಷ್ಟೇ ಪ್ರಯೋಜನ ಅಂತ ಹೇಳಿದರೂ ಕೂಡ ಒಂದೇ ರೀತಿ ಮಾಡೋರಿದ್ದಾರ? ದೇಶ ಸ್ವಾತಂತ್ರ್ಯ ಇದೆ ಅಂತ. ಸ್ವಾತಂತ್ರ್ಯ ಯಾವುದಕ್ಕೆ? ಹಾಳಾಗೋದಕ್ಕಷ್ಟೇ. ಗೊತ್ತಾಯ್ತಾ? ಹಾಳಾಗೋ ಸ್ವಾತಂತ್ರ್ಯ ಇದೆ, ಅದಕ್ಕೇನು ಮಾಡೋಕ್ಕೆ? ತಿಳಿದವ್ರು ಹೇಳಿದ ಮೇಲೆ ಮುಗೀತು. ಇದೊಂದು ಇನ್ನೊಂದು ಅರ್ಥ ಇದೆ. ದತ್ತ ಸ್ವಾತಂತ್ರ್ಯ ಅನ್ನಬಾರ್ದು, ಸ್ವಾತಂತ್ರ್ಯಕ್ಕೆ ಅರ್ಥ ಏನದು? ದತ್ತ ಅಂತ ಪದ ಉಪಯೋಗಿಸಲೇಬಾರ್ದು ಅದು. ಹಾಗೆ ಉಪಯೋಗಿಸಿಲ್ಲ ದತ್ತ ಅಂತೇಳಿ ಪದ. ನಮ್ಮ ತಾತ್ಪರ್ಯ ಹೇಳೋದು ತಿಳಿಬೇಕು ಹೊರತು ಪದ ಇಲ್ಲ. ಸ್ವಾತಂತ್ರ್ಯ ಕೊಡೋ ಪದಾರ್ಥ ಅಲ್ಲ. ಮತ್ತೆ ಕೊಟ್ಬಿಟ್ರೆ ಏನಾಗುತ್ತೆ ಅದು? ದೇವರಿಗೆ ಸ್ವಾತಂತ್ರ್ಯಕ್ಕೆ ಏನು ಸಂಬಂಧ? ಅವೇ ಸಂಬಂಧ ದೇವ್ರನ್ನ ಕೊಟ್ಟಾಗ ತನ್ನೇ ಕೊಟ್ಟಾಗ ಐಕ್ಯ ಜೀವೈಕ್ಯ ಜೀವೇಶ್ವರ ಐಕ್ಯ ಹೇಳಿದಾಗ ಐಕ್ಯಕ್ಕೆ ಇರ್ತದೆ. ಹಾಗೆ ಹೇಳಾಗಿಲ್ಲ. ಆ ಸ್ವಾತಂತ್ರ್ಯ ಅಸ್ವಾತಂತ್ರ್ಯಕ್ಕೆ ಹೆಸರು ಅಷ್ಟೇ ಅದು. ಅಸ್ವಾತಂತ್ರ್ಯಕ್ಕೆ ಡಿಸೆಂಟ್ ನೇಮ್ ಅದು. ಅರ್ಥ ಆಯ್ತಾ ನಿಮಗೆ? ಅಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯ, ಇನ್ನೂ ಹೇಳೋದಾದ್ರೆ ಅಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯ. ಟೋಟಲಿ ಯಾವ ಹೆಡ್ಡಲ್ಲಿ ಬಂತದ? ಅಸ್ವಾತಂತ್ರ್ಯ ಬಂತು ತಿರುಗಿ ಬರಲಿಲ್ಲ. ಅಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯ ಒಪ್ಕೋತೀರ ಒಪ್ಕೋಬೇಡ. ಆದರೆ ಸ್ವಾತಂತ್ರ್ಯ ಪದದಲ್ಲಿ ದೇವರಲ್ಲಿ ಸ್ವಾತಂತ್ರ್ಯದಲ್ಲೇ ಬಂದಿರೋದು, ಆದ್ದರಿಂದ ಇದು ಕೊಡೋ ಪದಾರ್ಥ ಬರಲಿಲ್ಲ. ಬಂದು ಬಂದಿದೆ, ಅದು ಸ್ವರೂಪದಲ್ಲಿದೆ, ಆದ್ದರಿಂದ ಕೊಡೋ ಪ್ರಶ್ನೆ ಇಲ್ಲ. ಇರೋದನ್ನ ತೇಲಕ್ಕೆ ತೇಲಕ್ಕೆ ಹೋಗೋದಿಲ್ಲ ಪರಮಾತ್ಮ. ಇದು ಒಂದು ಅರ್ಥ ಇಲ್ಲಿ ಆಡಿ ಆಯಿತು. ಗೀತಾ ಭಾಷೆಯಲ್ಲಿ ಅರ್ಥ ಹೇಳಿ, ಗೀತಾ ಹೊಸ ಅರ್ಥ ಹೇಳ್ತಾರೆ. ಇದು ಇದೇ ಶೋಕ ಏನು ಯಥೇಚ್ಛೆ ತಥಾಪುರು, ಸ್ವಾತಂತ್ರ್ಯ ಪ್ರಶ್ನೆ ಇಲ್ಲ ಈಗ. ಇದ್ರ ಮೇಲೆ ನಿನ್ನಿಷ್ಟ, ಅದೇನರ್ಥ ಅದಕ್ಕೆ? ಆಕ್ಷೇಪ ಅದು, ಆಕ್ಷೇಪ. ಗೊತ್ತಾಯ್ತಾ? ಅದು ಸರಿ ಇದು ಸರಿ, ಅಲ್ಲೇನಿದೆ ವಿಚಾರದಲ್ಲಿ ನಿನಗೆ ಹೊಂದಿಕೆ ಇದೆ, ಸ್ವಂತಿಕೆ ಇದೆ ತಲ್ಲಿ ಹೇಳಿದ್ದು. ಇಲ್ಲಿ ಹೇಳ್ತಿರೋದೇನು ಮಾಡಿದ್ರೆ ಹಾಳಾಗ್ತಿ ಅಷ್ಟೇ. ಗೊತ್ತಾಯ್ತಾ? ಈ ಮಾತು ಎಲ್ರಿಗೂ ಹೇಳೋದಿಲ್ಲ. ಯಾರಿಗೆ ಹೇಳ್ತಾರೆ? ತುಂಬ ಬೇಕಾದವ್ರಿಗೆ ಹೇಳ್ತಾರೆ, ಉಳಿದವ್ರಿಗೆಲ್ಲ ಹೇಳಿದ್ರು. ನೋಡಪ್ಪ ಇನ್ನು ಇಷ್ಟ ಏನಾದ್ರೆ ಒಳ್ಳೇದು ಇಲ್ಲದಕ್ಕೆ ಹಾಳಾಗುತ್ತೀವಿ ನೋಡು. ನೀವು ಒಳ್ಳೆ ಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಎಲ್ಲ ಮುಂದೆ ಹೇಳ್ತಿರಲಿಲ್ಲ. ಅದಕ್ಕೆ ಆಕ್ಷೇಪ ಆಗ್ತಾ ಇದೆ. ಆಕ್ಷೇಪ ಪರಿಹಾರಾಯ ಅದು ಯಥೇಚ್ಛೆದಿ ತಥಾ. ನಮ್ಮನೆ ಹೇಳೋದಿಲ್ಲ ಇದ್ರ ಮೇಲೆ ನಿನ್ನಿಷ್ಟ, ಎರಡು ರೀತಿಯಲ್ಲಿ ಹೇಳ್ತಾರೆ. ಡಾಕ್ಟರ್ ಹೇಳ್ಬೇಕಾದ್ರೆ ಆಕ್ಷೇಪದಲ್ಲಿ ಕೆಲವರು ಹೇಳೋದಿಲ್ಲ. ಏನು ಹೇಳ್ತಾರೆ? ಛಾಯಸಂಬರ್ತಲ್ಲ ಹೇಳ್ತಾರೆ ಕೆಲವರು. ಕೆಲವರು ನಿನ್ನ ಮೇಲೆ ನಿನ್ನ ಹಣೆ ಬಾರ ಹೋಗು ನಿನ್ನಿಷ್ಟ. ಅಲ್ಲೇನಿದೆ? ನನ್ನ ಮಾತು ಕೇಳಬೇಕು ಅನ್ನೋ ಭಾವನೆ ಇದೆ, ಕೇಳಬೇಕು ಅನ್ನೋ ಒತ್ತಡ ಇದೆ. ಗೊತ್ತಾಯ್ತಾ? ಅದು ವಿಚಾರ ಶಕ್ತಿಗೆ ಅವಕಾಶ ಕೊಟ್ಟರೂ ಕೂಡ ಈ ಮಾಡೋದು ಒಳ್ಳೆಯದು ಅನ್ನೋ ಸೆನ್ಸ್ ಇಟ್ಕೊಂಡು ಮಾತಾಡ್ತಾರೆ. ಇಲ್ಲಿ ಓಪನ್ ಇದು, ಕೆಲಸ ಓಪನ್. ನಿನ್ನಿಷ್ಟ ಬಂದ ಮಾಡು ಅಂದರೆ 20 ಪದ ಯಾರು ಬೇಕಾದ್ರೆ ತೊಗೊಳ್ಳಿ. ಇಲ್ಲೇನಿದು ಆಕ್ಷೇಪ ಅಲ್ಲ ಇದು. ಏನದು? ಇದು ಚಾಯ್ಸ್ ಅಷ್ಟೇ. ಇದು ಪ್ಯೂರ್ ಚಾಯ್ಸ್ ಅಲ್ಲ ಇದು. ಏನು ಚಾಯ್ಸ್ ಇದು? ಒಳ್ಳೆಯವನಾದ್ರಿಂದ ಬಿಟ್ಟರೆ ಹಾಳಾಗ್ತೀಯ, ಆದ್ದರಿಂದ ಹಾಳಾಗ್ಲಿಕ್ಕೆ ಹೋಗಬೇಡ. ಆ ಅರ್ಥದಲ್ಲಿ ಬೇಡಿರೋದ್ರೆ ಸರಿ. ಅರ್ಜುನಿಗೆ ಅರ್ಥ ಆಯಿತು. ಅದಕ್ಕೆ ಪ್ರಶ್ನೆ ಇಲ್ಲ, ಮೋಹದ ಪ್ರಶ್ನೆ ಬರಲಿಲ್ಲ ಇಲ್ಲಿ. ಯಾಕೆ? ಆವಿಷ್ಯ ಮಿಕ್ಸ್ ಮಾಡಲೇಬಾರ್ದು. ಅದು ಇಶ್ಯೂ ಪ್ರೂವ್ಡ್ ಇಶ್ಯೂ. ಆ ವಿಷಯ ಮಿಕ್ಸ್ ಮಾಡಾಗಿಲ್ಲ. ಯಾವ ಮಿಕ್ಸ್ ಮಾಡಿದ್ರೆ ಯಾವ ವಿಷಯನೂ ಸಾಲ್ವ್ ಆಗೋದಿಲ್ಲ. ಗೊತ್ತಾಯ್ತಾ? ಲೆಟ್ ಆಸ್ ಅಶುಭ ಅಂತ ಮಾಡಿರ್ತಾರೆ. ಆ ಮಿಕ್ಸ್ ಮಾಡುವ ಅಶುಭ ಮುಂದೆ ಹೋಗ್ತಾ ಇರ್ತಾನೆ. ಹಾಗೆ ಆ ವಿಷಯ ಈಗಾಗಲೇ ಬೇರೆ ತೀರ್ಮಾನ ಮಾಡಿ ಆಗಿಬಿಟ್ಟಿದೆ. ಇವನಿಗೇನಿಲ್ಲ, ಸ್ವಾತಂತ್ರ್ಯ ಇಲ್ಲ, ತೀರ್ಮಾನ ಮಾಡಿ ಆಯಿತು. ಅಟ್ ದಿ ಸೇಮ್ ಟೈಮ್ ಅಧಿಷ್ಠಾನಂ ತಥಾಕರ್ತ ಕಾರಣ ಕೊಟ್ಟಾಯಿತು. ಆ ವಿಷಯದಲ್ಲಿ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದ್ರೆ ಉತ್ತರ ಅದು ಸರಿ ಹೋಗೋದಿಲ್ಲ. ಇಲ್ಲಿ ಎರಡೇ ಚಾಯ್ಸು, ನೀನು ಸಾತ್ವಿಕರಾಗಿ ಯೋಚನೆ ಮಾಡು, ನಿನಗೆ ಅಧಿಕಾರ ಇದೆ, ತಿಳ್ಕೊಬಿಡ್ತಾಚಾರ್ಯರು ಎಲ್ಲ ವಿಚಾರ ಮಾಡಿ ಆಯಿತು. ಆಮೇಲೆ ಆಚಾರ ಗ್ರಂಥಗಳನ್ನು ಓದಿದರು, ಆಚಾರ ಶಿಷ್ಯರನ್ನು ಕೆಲವು ಸೋಲಿಸೋಗ್ಬಿಟ್ರು ವಾದದಲ್ಲಿ. ಆಮೇಲೆ ತನ್ನ ವಿವೃಶ್ಯ ಕೃತಿ ಕುರುತೆ ಕೆಲವು ಇನ್ನು ವಿಚಾರ ಮಾಡಬೇಕು ಅಂತ ಕೆಲವು ಡೌಟ್ಸ್ ಉಳ್ಕೊಂಡಿತ್ತು. ಆಚಾರ ಹತ್ರ ಕೇಳಿದರು ಮುಗಿದೋಯ್ತು. ಆ ವಿಚಾರ ಒಂದು ವಿಚಾರ. ಇಲ್ಲಿ ಅರ್ಜುನ್ ಏನಾಗಿದೆ, ಗೊಂದಲ ಬಂದಿದೆ, ಇರ್ತ ಡೈರೆಕ್ಟ್ ಹೇಳಿದ್ದಾನೆ. ಈ ಅರ್ಥದಲ್ಲಿ ನೀ ನೋಡಪ್ಪ ಹೀಗಿದೆ, ನಿನಗೆ ವಿಚಾರ ಮಾಡು, ನೀನು ಸ್ವಾತಂತ್ರ್ಯ ಇದೆ, ಏನಾದ್ರು ಮಾಡ್ಕೊಂಡು ಹೋಗು, ಅಷ್ಟು ಒಂದು ಅರ್ಥ. ಇದು ಏನು ಹೇಳಿದ್ದು, ಇನ್ವಾಲ್ವ್ಮೆಂಟ್ ಇಲ್ಲದೆ ಮಾತಾಡೋದು. ಆಕ್ಷೇಪ ಮಾಡೋದು ಯಾವಾಗ, ಇನ್ವಾಲ್ವ್ಮೆಂಟ್ ಇದ್ದು ಮಾತಾಡೋದು. ಯಾಕೆ ಭಕ್ತೋ ಸಿವೆ ಸಖಾಚೇತಿ, ನಿನ್ನ ಭಕ್ತ ಅಂತ ಹೇಳಿ ಆಗಿದೆ ಈಗಾಗಲೇ. ನಿನ್ನ ಒಳ್ಳೆಯದಕ್ಕೆ ಹೇಳ್ತೇನೆ ಕೇಳು, ತುಂಬ ಬೇಕಾದವನಾದ್ರಿಂದ ಹೇಳ್ತೇನೆ, ಎಲ್ಲರಿಗೂ ಮಾತು ಹೇಳೋದಕ್ಕೆ ಹೋಗೋದಿಲ್ಲ, ಗೊತ್ತಾಯ್ತಾ, ನಿನಗೆ ಹೇಳ್ತೇನೆ ಅಷ್ಟೇ, ಯಾಕೆ ಭಕ್ತನಾಗಿರೋದ್ರಿಂದ. ಆದ್ದರಿಂದ ಏನು ವಿಷಯ ಇಲ್ಲ, ಇಲ್ಲಿ ವಿಧ ಪ್ರಶ್ನೆ ಬರಲಿಲ್ಲ. ಯಾವುದು ಸ್ವಾತಂತ್ರ್ಯ ಪ್ರಶ್ನೆ ಮಿಕ್ಸ್ ಮಾಡಬಾರ್ದು, ಮಿಕ್ಸ್ ಮಾಡಿದರೆ ಮಾತಿಗೆ ಅರ್ಥನೇ ಇಲ್ಲ, ಸುಮ್ಮನೆ ಮಾಡ್ಕೊಂಡು ಹೋಗುವಂತ ಅಷ್ಟೇ. ಯಾಕೆಂದರೆ ಆ ಕಾಲಕ್ಕೆ ಏನಾಯ್ತು, ಈಗ ಭೀಷ್ಮ ದ್ರೋಣಾದಿಗಳು ಇದ್ದಾರೆ ಅಲ್ಲಿ, ಸಾಮಾನ್ಯರಿಲ್ಲ. ಅದೇ ಉತ್ತರ ಕುಮಾರನ ಪ್ರಸಂಗದೊಳಗೆ ಇವರೆಲ್ಲ ಅಲ್ಲೇ ಬಂದಿದ್ದರು, ಎಲ್ಲ ಗುಂಪು ಇತ್ತು. ಆದರೆ ಅಲ್ಲಿ ಕೊಲ್ಲೋ ಪ್ರಶ್ನೆ ಇರಲೇ ಇಲ್ಲ. ಏನಿತ್ತಲ್ಲಿ, ಏನಿದೆ ಗೋರಕ್ಷಣೆ ಅಷ್ಟೇ. ಇವರು ಗೆಲ್ಲದೆ ಕೊಲ್ಲದೇನೆ ಬೇಗರಕ್ಷಣೆ ಮಾಡೋಕ್ಕೆ ಬರುತ್ತೆ, ಈಗ ಹಾಗಲ್ಲ, ಡೂ ಆರ್ ಡೈ ಅಷ್ಟೇ. ಇವರು ಸಾಯಬೇಕು, ಇಲ್ಲ ರಾಜ್ಯ ಇಲ್ಲ, ಇಲ್ಲ ಕೃಷ್ಣನ ಮಾತು ಕೇಳೋದಕ್ಕಾಗೋದಿಲ್ಲ. ಈಗ ಸೀರಿಯಸ್ನೆಸ್ ಬಂತು. ಇವತ್ತು ಉದಾಹರಣೆ ದಿವಸ ಆಫೀಸ್ಗೆ ಹೋಗ್ತಾರೆ, ಕಳಿಸೋರು ಒಳಗೆ ಹೇಳ್ತಾರೆ, ಒಳಗಿರ್ತಾರೆ, ಒಯ್ ಬರೀ ಅಂತ ಕೂಗಿಬಿಡ್ತಾರೆ ಅಷ್ಟೇ. ಊರಿಗೆ ಹೋಗ್ಬೇಕಾದ್ರೆ ಕೂಗೋದಿಲ್ಲ, ಏನು ಮಾಡ್ತಾರೆ, ಬಂದು ಊರಿಗೆ ಹೋಗಿ ಬಂದು ಎದುರಿಗೆ ಕಡೆ ಕಳಿಸ್ತಾರೆ. ದೂರ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಸ್ವಲ್ಪ ದೊಡ್ಡ ಬಿಟ್ಟು ಬರ್ಲಿಕ್ಕೆ ಹೋಗ್ತಾರೆ. ವ್ಯತ್ಯಾಸ ಇದೆ ಈಗ. ಸೊ ಅರ್ಜುನ ಮಾಡೋ ಯುದ್ಧ ಎಂಥದ್ದಿದು, ಫೈನಲ್ಸ್ ಇದು. ಆದ್ದರಿಂದ ಆತನ ಏನಾಯಿತು, ನಾನು ರಾಜ್ಯ ನೀವು ರಾಜ್ಯ ನಮಗೆ ಸಿಗೋತೀವ್ರ ಸತ್ತೋಗಿರ್ತಾರೆ. ಗುರುರಹತ್ವ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪಿ ಹಲೋತಿ. ಇಲ್ಲ ರಾಜ್ಯ, ಇಲ್ಲ ಗುರುಗಳು ಬದುಕು, ಎರಡರಲ್ಲಿ ಒಂದೇ. ಆಗ ಅರ್ಜುನ ಯೋಚನೆ ಮಾಡಬೇಕಾಯ್ತು, ಇಲ್ಲದ್ರೂ ಇಷ್ಟೆಲ್ಲ ಯೋಚನೆ ಮಾಡ್ತಿರಲಿಲ್ಲ. ಅದು ಅರ್ಜುನನ ಬಂದು ಒಳ್ಳೆತನ ಇದೆ, ಲಿಮಿಟೇಷನ್ನು ಇದೆ. ಭೀಮಸೇನ ದೇವರಿಗೆ ಒಳ್ಳೆತನ ಇದೆ, ಲಿಮಿಟೇಷನ್ ಇಲ್ಲ. ಆದ್ದರಿಂದ ಯೋಚನೆ ಮಾಡಿದ್ರೆ ಹೊಡೆದಾಕಿತ್ತು. ಈ ಥರ ಒಳ್ಳೆತನ ಜೊತೆ ಬಂದು ಮಿಕ್ಸ್ ಆಗಿಬಿಟ್ಟಿದೆ. ಏನದು, ಇವರು ಗುರುಗಳು, ಇವರು ತಾತ, ಈ ಬಾನ ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಈ ಥರ ಸಮಸ್ಯೆ ಬರು, ಧರ್ಮರಾಜನ ಸಮಸ್ಯೆ ಬರಲಿಲ್ಲ. ಭೀಮಸೇನ ಗಟ್ಟಿ ಮಾಡಿದ್ರಾಗಲೇ, ಇದರಲ್ಲಿ ಯೋಚನೆ ಮಾಡೋ ಕಾರಣ ವನಪರ್ವದಲ್ಲಿ ಅವ್ರಿಗೆ ಉಪದೇಶ ಮಾಡಿಬಿಟ್ಟಿದ್ರು, ಆದ್ದರಿಂದ ಗಟ್ಟಿಯಾಗಿಬಿಟ್ಟಿದ್ದ. ಅರ್ಜುನಿಗೆ ಕೇಳಿಸ್ಕೊಂಡಿದ್ದೀರ ಅರ್ಜುನ. ಈಗ ಕೃಷ್ಣ ಹೇಳಬೇಕಾಯ್ತು, ಈಗ ಯಾವ ಸಮಸ್ಯೆನೂ ಅದರೊಳಗಿಲ್ಲ. ಗರಿಷ್ಠೇ ವಚನಂ ತವ. ನಾವು ಅನೇಕ ಪ್ರಶ್ನೆಗಳನ್ನು ಯಾತಕ್ಕೆ ಪ್ರಶ್ನೆಗಳಾಗುತ್ತೆ ಅಂದರೆ, ಎರಡು ಮೂರು ವಿಷಯ ನಾವೇ ಕನ್ಫ್ಯೂಸ್ ಮಾಡ್ಕೊಂಡು ಮಾಡೋಕ್ಕೆ ಹೋಗ್ತೀವಿ, ಅದು ಸರಿಯಲ್ಲ. ಏನು ಮಾಡಬೇಕು, ಒಂದು ಗಟ್ಟಿ ಹಿಡಿಬೇಕು. ವಿಷಯ ತಿಳ್ಕೊಂಡ ಮೇಲೆ ಕನ್ಫ್ಯೂಷನ್ ಬರೋದಿಲ್ಲ. ನಮ್ಮ ಮೂರಾರು ವಿಷಯಗಳು ಒಂದಕ್ಕೊಂದು ಡಿಪೆಂಡ್ ಮಾಡ್ಕೊಂಡ್ಬಿಡ್ತೀವಲ್ಲ, ಬರೀ ಯಾವುದೋ ಸಾಲ್ವ್ ಆದಾಗ ಹೋಗ್ಬಿಡೋದು. ಒಂದು ನಿಶ್ಚಯ ಮಾಡು ಅಂತ ಹೇಳ್ತಾರೆ ಹಾಗೆ. ಏನ ಆದೇಶ ಅಂದರೆ ಶುಡ್ಡು ಅಪೇಕ್ಷೆ, ಆಕ್ಷೇಪ ಅಪೇಕ್ಷೆ, ಅಪೇಕ್ಷೆ ಅಂದರೆ ಡಿಸೈರ್ ಅಷ್ಟೇ. ಆಕ್ಷೇಪ ಅಂದ್ರೇನು, ಅಬ್ಜೆಕ್ಷನ್ ಮಾಡಿ, ಈ ಮಾಡಿದವ್ರು ಈಗ ಆಗುತ್ತೆ ನೋಡು ಅಂತ ಹೇಳು. ಆಕ್ಷೇಪ ಅಪೇಕ್ಷೆ ನೋಡೋದಕ್ಕೆ ಎರಡು ಒಂದೇ ಕಂಡ ಕಾಣುತ್ತೆ, ಅದರ ಪೂರ್ತಿ ಬೇರೆ. ಏನ ಯಾರಿಗೆ ಗೊತ್ತಿತ್ತು, ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಮುಂದೆ ಕೂಡ ಅಷ್ಟು, ಇಡೀ ಮಹಾಭಾರತದಲ್ಲಿ ಇವರು ಆಧುನಿಕ ಯಾರು ಓದಲ್ಲ ಅವ್ರನ್ನ. ಈ ಭೀಮಸೇನ ಮಾತಾಡಿದ ಮೇಲೆ ಧರ್ಮರಾಜ ಮಾತಾಡ್ತಿರಲಿಲ್ಲ, ಗೊತ್ತಾಯ್ತಾ. ಅರ್ಜುನ ಮಾತಾಡಿದ್ರೆ ಏನು ಗೊತ್ತಾಗಲ್ಲ, ಸುಮ್ಮನೆ ಓದ್ತಿದ್ದ. ಅದು ಭೀಮಸೇನ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಅವ್ರು ಏನು ಅಬ್ಬಬ್ಬಾಡಿ ಏನಂತಿದ್ದ, ನಿನ್ನ ಲೆವೆಲ್ ಭಾರಿ ದೊಡ್ಡದು, ಅದನ್ನು ಮಾಡೋಕ್ಕೆ ನಮ್ಮ ಕೈಲಾಗಲ್ಲ ಅಂತಿದ್ದೆ ಹೊರತು ನೀ ಹೇಳಿ ಸರಿಯಲ್ಲ ಅಂತಿರಲಿಲ್ಲ. ಆ ಧರ್ಮರಾಜನಿಗೆ ಯಾವಾಗಲೂ ಗೊತ್ತಿತ್ತು. ಮತ್ತು ಎಲ್ಲದರಲ್ಲೂ ಬಲದಲ್ಲೂ ಹೋದು, ಜ್ಞಾನದಲ್ಲೂ ಹೋದು ಅಂತಲೂ ಗೊತ್ತಿತ್ತು. ಬಲದಲ್ಲೂ ಕೂಡ ಯಾವಾಗ ಕುಂತಿ ಬಕಾಸನ ಹತ್ರ ಕಳಿಸ್ತೀನಿ ಅಂತ ಹೇಳ್ತಾಳೆ, ಹೇಳ್ತಾನೆ ಏನಿದು, ಯಾರ ಶಕ್ತಿನ ಆಶ್ರಯಿಸಿ ನಾವು ನಿದ್ದೆ ಮಾಡ್ತೇವೆ ಸುಖವಾಗಿ, ಆತನ ಕಳಿಸಿ ನಮ್ಮ ಗತಿ ಏನು ಅಂತ ಕೇಳ್ತಾರೆ, ಗೊತ್ತಾಯ್ತು. ಯದ್ಬಾಹುಬಲ ಮಾಸ್ತ್ರಿತ್ಯ, ಗೊತ್ತಾಯ್ತಾ. ನಾವೆಲ್ಲ ಸುಖವಾಗಿ ನಾವು ಬದುಕ್ತಿರೋದು, ನಿದ್ದೆ ಮಾಡ್ತಿರೋದು ಭೀಮನಿಂದ. ಆತನ ಕಳಿಸ್ಬಿಟ್ಟು ನಾಳೆ ನಮ್ಮ ಗತಿ ಏನು, ಬಲದ ಬಗ್ಗೆನು ಹಾಗೇ ಇದೆ. ಭೀಮನ ಬಗ್ಗೆ ಭೀಮನ ಜೊತೆ ಮಾತ್ರ ಕಳ್ಸ ಅರ್ಜುನ ಜೊತೆ ಕನ್ಸಲ್ಟ್ ಮಾಡ್ತಿರಲಿಲ್ಲ ಅಂತ, ಭೀಮಸೇನ ಜೊತೆ ಮಾಡ್ತಾ ಇದ್ದ. ವನಪ್ರದ ಮಾಡಿದ್ದಕ್ಕೇ ಒಳ್ಳೆ ಜ್ಞಾನ ಬಂತು. ಅದು ಆ ಜ್ಞಾನ ಆತನಿಗಿತ್ತು. ಎಷ್ಟೋ ಸತ್ಯ ಮನೆಯಲ್ಲೇ ಗೊತ್ತಿರುತ್ತೆ, ಅಣ್ಣ ತಮ್ಮಂದರು ತಂದೆ ಮಗ ಅಂಬೋದಕ್ಕಿಂತ ತಮ್ಮ ಮಕ್ಕಳು ಜಾಸ್ತಿ ಗೊತ್ತಿರ್ತದೆ, ತಂದೆ ತಾಯಿ ಗೊತ್ತಿರ್ತದೆ, ಗೊತ್ತಾಯ್ತಾ. ಆದರೆ ಮಕ್ಕಳಿಗೆ ತಾವೇ ತಿಳ್ಕೊಂಡ್ರೆ ತಪ್ಪದು, ನಮಗಿಂತ ಅವರಿಗೆ ಜಾಸ್ತಿ ಗೊತ್ತಿದೆ ಅಂತೇಳಿ. ಈ ಫೀಲ್ಡಲ್ಲಿ ಮಗನೇ ಜಾಸ್ತಿ ತಿಳ್ಕೊಂಡಿದ್ದಾರೆ, ಮಗ ಡಾಕ್ಟ್ರ್ ಇವನಲ್ಲ, ಮಗನ ಕೇಳಿ ಔಷಧಿ ತಗೋತಾರೆ. ನಾನಾಗ ಅಪ್ಪನ ಯಾಕೆ ಕೇಳಬೇಕು ಅಂತ ಅವನು ಅಂಬೋದಿಲ್ಲ, ನೋಡಯ್ಯ ನೀನು ಬೀರಿಸಿಬಿಟ್ಟಿದೆ ಅಂತ ಅವನು ಅನ್ನೋದಿಲ್ಲ. ಯಾಕೆ, ಪ್ರಸಕ್ತಿನೇ ಇಲ್ಲ ಅದರೊಳಗೆ. ಏನ ವನಪರ್ವದಲ್ಲಿ ಎಲ್ಲಿದ್ದ, ಏಕಾಂತದಲ್ಲಿ ನಡೆದಿದ್ದದು. ಧರ್ಮರಾಜನ ಉದ್ದೇಶ ಮಾಡೋಕ್ಕೆ ಹೊರಟಾಗ ಅದೊಂದು ದೊಡ್ಡವ್ರ ಬಗ್ಗೆ ಕೆಲವು ಮಾತಾಡಬೇಕಾದ್ರೆ ಎಲ್ಲರ ಮುಂದೆ ಮಾತಾಡೋಕ್ಕೆ ಹೋಗಬೇಡಿ. ಯಾಕೆ, ಅವ್ರಿಗೆ ಅವಮಾನ ಮಾಡಿದಾಗತ್ತೆ. ಅದರಿಂದ ಎಲ್ಲಿ ಹೇಳಬೇಕು ಅದನ್ನೆಲ್ಲ ಏಕಾಂತ ಮಾಡಿ. ಕಾಮೆಂಟ್ಸ್ ಯಾವಾಗಲೂ ಕೂಡ ಇಂಡಿವಿಜುವಲ್ ಏಕಾಂತದಲ್ಲಿ ಮಾಡಬೇಕು. ಯಾಕೆಂದ್ರೆ ಇದೇ ಅಪ್ರಿಷಿಯೇಷನ್ನ ಓಪನ್ನೇ ಮಾಡಬೇಕು. ಅವಾರ್ಡ್ ಏಕಾಂತದಲ್ಲಿ ಅವಾರ್ಡ್ ಕೊಟ್ಟರೆ ದೊಡ್ಡ ಸಭೆ ಅವಾರ್ಡ್ ಕೊಟ್ಟರೆ ದೊಡ್ಡ ಸಭೆ ಮಾಡಿ ಬೈಕ್ ಬಿಟ್ಟಿಗೆ ಯಾರು ಉದ್ಧಾರ ಹೋಗ್ತಾರ, ನಿಮಗೆ ಸನ್ಮಾನ ಮಾಡ್ತೀವಿ ಬನ್ನಿ ಅಂತ ಸಭೆ ಇಟ್ಕೋತಾರೆ. ನಿಮಗೆ ಬೇಲೆ ಕೊಟ್ಟಿದ್ದೀವಿ ಬನ್ನಿ ಅಂತ ಯಾರು ಬರ್ತಾರೆ, ಮುಗ್ನಾರು ಬರ್ತಾರೆ, ಬರೋದಿಲ್ಲ. ಅದಕ್ಕೆ ಯಾವಾಗ ಕಾಮೆಂಟ್ಸ್ ಯಾವ ಮಾಡಬೇಕು ಸಪ್ರೇಟ್, ಪ್ರೈವೇಟ್ಲಿ ಕಾಮೆಂಟ್ಸ್ ಮಾಡಬೇಕು, ಆಮೇಲೆ ಓಪನ್ಲಿ ಸನ್ಮಾನ ಮಾಡಬೇಕು. ಅರ್ಥ ಆಯ್ತಾ? ಆದ್ದರಿಂದನೇ ಕಾಮೆಂಟ್ ಮಾಡ್ತಿರೋ ಧರ್ಮ ಅದನ್ನು. ಅದಕ್ಕೆ ಯಾರಿಗೂ ಗೊತ್ತಾಗದಂತೆ ಭೀಮ ದ್ರೌಪದಿ ಇಬ್ಬರೇ ಮಾತಾಡಿಸಿದ್ದ ಅತ್ತರಿ ಒಪ್ಕೊಂಡ್ಬಿಟ್ಟ. ಇನ್ನೊಂದು ಸೈಕಾಲಜಿ ಏನು ಗೊತ್ತಾ, ನಾಲ್ಕು ಜನದ ಮುಂದೆ ಕಾಮೆಂಟ್ ಮಾಡಿದಾಗ ಅದು ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೋತಾರೆ, ಗೊತ್ತಾಯ್ತಾ? ಒಪ್ಪೋದಿಲ್ಲ ಅಂತ ನಾನು ಏನು ಮಾಡಿದೆ, ಈಗ ನಾನು ಅವನಿಂದ ಕಲಿತೆ ಅಂತ ಆಗಬಾರ್ದಲ್ಲ, ಅದಕ್ಕೆ ಏನು ಮಾಡ್ತಾನೆ? ಅದಕ್ಕೆ ಒಪ್ಪಲ್ಲ ಅಂತಲೇ ಶುರು ಮಾಡ್ದೆ. ಏನೇ ಹೇಳು, ನಿನ್ನ ನನ್ನ ಮುಂದೆ ನೀನು ಅಲ್ಲ ಅಂದ್ಬಿಡ್ತ. ತನ್ನ ಮರ್ಯಾದೆ ಉಳಿಸ್ಕೋಬೇಕಲ್ಲ. ಏಕಾಂತಲ್ಲಿ ಮಾಡಿದಾಗ ಆ ಭಾವನೆ ಬರೋದಿಲ್ಲ, ಇಲ್ಲ ಯಾರು ಅವಮಾನ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ. ಯಾತಕ್ಕೆ? ಯಾರು ಇಲ್ಲ. ಆದ್ದರಿಂದ ಏನು ಮಾಡ್ತಾನೆ? ಯೋಚನೆ ಮಾಡ್ತಾನೆ. ಇಲ್ಲಿ ಯೋಚನೆ ಮಾಡೋದಿಲ್ಲ, ತೀರ್ಮಾನ ಮಾಡ್ಕೋತಾರೆ. ನಾನು ಒಪ್ಪಲೇಬಾರದು, ತೀರ್ಮಾನ ಮಾಡ್ಕೋಬೇಕು. ಅದಕ್ಕೆ ಯಾವಾಗಲೂ ಕೂಡ ಖಂಡನೆ ಇತ್ಯಾದಿ ಮಾಡಬೇಕಾದ್ರೆ ಏನು ಮಾಡಬೇಕು? ಏಕಾಂತ ಅಲ್ಲಿ ಡಿಫರ್ ಆಗಿದ್ದರೆ ಹೇಳಬಾರ್ದು, ಆಮೇಲೆ ಮಾತಾಡೋಣ ಅಂದ್ಬಿಟ್ರೆ ಮೂರು ಅವ್ರಿಗೆ ಗೊತ್ತಾಗುತ್ತೆ. ಆಗಲೇ ಆಮೇಲೆ ಮಾತಾಡೋದು ತಕ್ಷಣ ಏನಾಗುತ್ತೆ? ಓಹೋ, ವ್ಯತ್ಯಾಸ ಗೊತ್ತಾಗುತ್ತೆ. ಮತ್ತೆ ಕೇಳೋದಿಲ್ಲ, ಆಮೇಲೆ ಏನು ಏನು ಅಂತ ಕೇಳ್ತಾ ಹೇಳಿದ ತಕ್ಷಣ ಓ ಕರೆಕ್ಟ್ ಅಂತ ಮತ್ತೆ ಸಂತೋಷ ಪಡ್ತಾರೆ. ಅಲ್ಲೇ ಹೇಳಲಿಲ್ಲ ಆದ್ದರಿಂದ ನನ್ನ ಮರ್ಯಾದೆ ಉಳಿಸಿ ಹೇಳ್ತಾರೆ, ಆದ್ದರಿಂದ ಇನ್ನೂ ಹೆಚ್ಚು ಥ್ಯಾಂಕ್ಫುಲ್ಲಾಗಿ ಮಾತಾಡ್ತಾರೆ. ಇದು ಸ್ವಭಾವ. ಆದ್ದರಿಂದನೇ ಅರ್ಜುನ ಇರಲಿಲ್ಲ. ಅರ್ಜುನ ಇದ್ದಾಗ ಹೇಳಿದ್ದಿದ್ದರೆ ಈ ಪ್ರಶ್ನೆ ಬರ್ತಿತ್ತು. ಧರ್ಮರಾಜ್ ಏನೋ ತಾನು ಪ್ರೊಟೆಕ್ಟ್ ಮಾಡ್ಕೊ ಟ್ರೈ ಡಿಫೆಂಡ್ ಮಾಡ್ಕೊ ಟ್ರೈ ಮಾಡ್ತಿದ್ದ, ಪ್ರಶ್ನೆ ಬರಲಿಲ್ಲ. ಯಾವುದನ್ನ? ಇಲ್ಲ ಇಲ್ಲ ಇಲ್ಲ, ಒಬ್ಬರೇ ಇದ್ದಾಗ ಏನು ಕಮಾಂಡೇ ಮಾಡಿದ್ದು. ಏನಂತ ಜೋರಾಗಿ ಹೇಳ್ತಾರೆ, ಹೇಳ್ಬೇಕಾದ್ರೆ ಏನು ಇದೆಲ್ಲ ಮಾಡಿದರೆ, ಹೀಗೆಲ್ಲ ಮಾಡಿರ್ತಾವ ರಾಜ ಯಾಕೆ ಆಗಬೇಕು, ರಾಜನಿದ್ದೇನು ಉಪಯೋಗ ಆಗಿದ್ರೆ, ನಿನ್ನ ರೋಲ್ ಏನು? ಹೀಗೆ ಕೇಳ್ತಾರೆ. ಯಾಕೆ ಯಾರೂ ಇಲ್ಲ ಅಲ್ಲಿ ಬೇರೆಯವರು. ಬೇರೆಯವ್ರು ಇದ್ದಾಗ ಏನು ಮಾಡಬೇಕು? ಅಡಿಕೆ ಟೈಪ್ ಕೇಳಬೇಕು. ಬೇರೆಯವ್ರು ಇದ್ದಾಗ ಸ್ವಲ್ಪ ರಿಕ್ವೆಸ್ಟ್ ಟೈಪ್ ಕೇಳಬೇಕು. ಅಲ್ಲಿ ಪ್ರಶ್ನೆ ಯಾರೂ ಇಲ್ಲ. ಮತ್ತು ಡಿಸೈಡೆಡ್ಲಿ ತಾನು ಸುಪೀರಿಯರ್, ಧರ್ಮರಾಜ ಇನ್ಫೀರಿಯರ್, ಯಾರೂ ಇಲ್ಲ. ದ್ರೌಪದಿ ತನ್ನ ಪಕ್ಷ, ಇಬ್ಬರು ಒಂದೇ. ಅವ ದ್ರೌಪದಿ ತನಗೆ ಜಾಸ್ತಿ ಗೊತ್ತಿದೆ, ಧರ್ಮರಾಜನಿಗೆ ಗೊತ್ತು. ಆದ್ದರಿಂದ ಮಾತಾಡೋಕ್ಕೆ ಹೋಗಲಿಲ್ಲ. ಇಲ್ಲ ಹಾಗಲ್ಲ, ಬೇರೆ ಪ್ರಸಂಗದಲ್ಲಿ ಬಂದರೆ ಅದಾಗ್ತಿತ್ತು. ಅಲ್ಲೇನು ಅಂಥ ಪ್ರಸಂಗ ನಡೆದಿಲ್ಲ. ಯಥೇಚ್ಛೆ ತಥಾ ಕುರು, ಅರ್ಜುನ ಅರ್ಥ ಮಾಡ್ಕೊಂಡ, ಕೃಷ್ಣನ ಟೋನ್ ಅರ್ಥ ಮಾಡ್ಕೊಂಡ. ಯಥೇಚ್ಛಾರದ ಈ ಹೇಳ್ತಾರೆ ಆಚಾರ್ಯ ಬರೀ, ಇತ್ತ ಆಕ್ಷೇಪ ಪರಿಹಾರಾಯ ಕರಿಷ್ಯೇ ವಚನಂ ತವ, ಇಲ್ಲ ನೀನು ಹೇಳಿದಾಗೆ ಮಾಡ್ತೀನಿ ಅಂತ ಹೇಳಿ. ಆಕ್ಷೇಪಕ್ಕೆ ಉತ್ತರ ನಿನ್ನಿಷ್ಟ ಮಾಡೋದೇ ಇಲ್ಲ, ನೀನು ಹೇಳಿದಾಗ ಮಾಡ್ತೇನೆ. ಅದು ಆಕ್ಷೇಪದ ಟೋನ್ ಅರ್ಥ ಮಾಡ್ಕೊಂಡಿದ್ದರಿಂದ ಅರ್ಜುನನಿಗೆ ಅದು ಉತ್ತರ ಕೊಡೋಕ್ಕೆ ಸಾಧ್ಯ ಆಯಿತು. ಕರಿಷ್ಯೇ ವಚನಂ ತವ ಇತ್ತು ಅನುಸರತಿ ಭಗವಂತಂ, ಭಗವಂತಂ ಅನುಸರತಿ, ಅನುಸರಿಸಿ ನಡೀತಾನೆ. ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ ತಾನು ವ್ಯೂ ಬಿಟ್ಟುಬಿಟ್ಟು ಯುದ್ಧ ಮಾಡ್ತೇನೆ ಅಂತಿದ್ದ ತೀರ್ಮಾನಕ್ಕೆ ಬಂದ. ನಮಸ್ತೆ ವಾಸುದೇವಾಯ, ಅಲ್ಲಿಗೆ ಅದು ಮುಗಿದ. ನಾನು ಅರ್ಜುನೇನ ಸೋಕ್ತ ಮದ್ಯಾಪಿ ನಾಂಗೀಕೃತಂ, ಅರ್ಜುನ ಈವರೆಗೂ ಕೂಡ ಕೃಷ್ಣ ಹೇಳಿದ್ದನ್ನು ಒಪ್ಪಿಲ್ವಲ್ಲ. ತತ್ಕಥಂ ಭಗವತಾ ತದ್ಬೋಧನ ಸಮಾಪ್ಯತ ಇತ್ಯಾಶಂಕಾಂ, ಅಂದಮೇಲೆ ಕೃಷ್ಣ ಏನು ಉಪದೇಶ ಯಾತಕ್ಕೆ ಮುಗಿಸಿಬಿಟ್ಟ ಅಂತ ಕೇಳಿದರೆ, ಯಥೇಚ್ಛೆ ತಥಾ ಕುರು ಇತಿ ಯಥೇಷ್ಟಾಚರಣಂ ಅನುಜ್ಞಾಯತೆ ಇತಿ ಅನ್ಯಥಾ ಪ್ರತೀತಿಂ ಪರಾ ಕುರುವನ್ ಪರಿಹರತಿ, ಇಷ್ಟ ಬಂದು ಮಾಡು ಅಂತ ಕೃಷ್ಣ ಹೇಳೋದಕ್ಕೆ ಹೊರಟಿಲ್ಲ. ಈ ಮಾಡೋ ತಪ್ಪು ಹೀಗೇ ಮಾಡು ಅಂತ ಹೇಳ್ತಾ ಇದ್ದಾನೆ ಅನ್ನೋ ಅರ್ಥ ಅರ್ಜುನಿಗೆ ಅರ್ಥ ಆಗಿದ್ದರಿಂದ ಆ ಮಾತಾಡಿದ. ಭಗವದುಕ್ತ ಅನುಸರಣಂ ಅರ್ಜುನೇನ ಕೃತಮಿತ್ಯತ್ರೈವ ಉಕ್ತತ್ವ ತತಃ ಪ್ರಾಗೇವ ತಜ್ಞಸ್ಯ ಭಗವತಃ ತದ್ಬೋಧನೋಪರಮೋ ಯುಕ್ತ ಇತಿ ಭಾವ. ಕೃಷ್ಣನಿಗೆ ಕೃಷ್ಣ ಸರ್ವಜ್ಞ. ಅರ್ಜುನ ಏನು ಮಾಡ್ತಾನೀಗ? ತನ್ನ ಉಪದೇಶನ ಒಪ್ಪೇ ಒಪ್ತಾನೆ ಅಂತ ಗೊತ್ತು ಕೃಷ್ಣನಿಗೆ. ಅದಕ್ಕೆ ಏನು ಮಾಡಿದೆ, ಮಂಗಳಾಚರಣೆ ಮುಗಿಸಿಬಿಟ್ಟ ಕೃಷ್ಣ ಆಗಲೇನೆ. ಇದು ಕೇಳಿದವ್ರಿಗೆ ಪುಣ್ಯ ಬರುತ್ತೆ ಹಾಗೆಯೇ ಅಂತ ಹೇಳಿಬಿಟ್ಟು. ಯಾವಾಗ ಹೇಳಬೇಕಾಗಿತ್ತು ನ್ಯಾಯವಾಗಿದ್ದನ್ನು? ಅರ್ಜುನ ಕರಿಷ್ಯ ವಚನ ತವ ಅಂತ ಹೇಳಿದ್ರೆ ಹೇಳಬೇಕಾಗಿತ್ತು. ಕೃಷ್ಣ ಮೊದಲೇ ಹೇಳಿಬಿಟ್ಟ. ಯಾತಕ್ಕೆ ಅಂದರೆ ಅರ್ಜುನ ಏನೋ ಧ್ಯಾನ ಮಾಡ್ತಾ ಕೃಷ್ಣನಿಗೆ ಗೊತ್ತಿದೆ ಈಗ. ಆದರೆ ಯಾರಿಗೆ ಗೊತ್ತಿಲ್ಲದೆ ಏನು ಮಾಡಬೇಕಾಗ ಇನ್ನು ಮುಗಿತೇನಪ್ಪ ಈ ಕೃಷ್ಣ ಅರ್ಪಣೆ ವಸ್ತು ಅನ್ಬೋದು. ಆದರೆ ಅರ್ಜುನ ಕೃಷ್ಣ ಮೊದಲೇ ಯಾತಕ್ಕಂತ ಅಂದರೆ ಕೃಷ್ಣ ಸರ್ವಜ್ಞನಾದ್ದರಿಂದ ಅರ್ಜುನ ಅರ್ಥನೂ ಆಯ್ತಾ ಆದ್ದರಿಂದ ಅದು ಅದರಲ್ಲೇ ಕೃಷ್ಣ ತಾನು ಯಾರು ತೋರಿಸ್ತಾನೆ. ಈ ಮಾತು ಹೇಳೋದ್ರಲ್ಲೇ ಕೃಷ್ಣ ತಾನು ತೋರಿಸ್ತಾನೆ. ಏನಂತ? ಅರ್ಜುನ ಒಪ್ಪೇ ಹೋಗ್ತಾನೆ, ನಡೆದ ಆ ಯುದ್ಧ ಮಾಡಿಯೇ ಮಾಡ್ತಾರೆ ಅಂತೇಳಿ ಖಚಿತತೆ ಇದೆ, ಡೌಟ್ ಇಲ್ಲ ಕೃಷ್ಣನಿಗೆ. ಅದಕ್ಕೆ ಪ್ರಹಸನ್ನಿವ ಭಾರತ ಮಾತಾ ನಗ್ತಾನೆ ಮಾತಾಡಿದೆ. ಯಾತಕ್ಕೆ? ಇವ್ರು ಕನ್ವಿಸ್ ಮಾಡೇ ಮಾಡ್ತೇನೆ, ಮಾಡೇ ಮಾಡ್ತಾನೆ ಅಂತೇಳಿ. ಇಲ್ಲದೆ ಹೋದರೆ ಡೌಟ್ಫುಲ್ ಆಗಿದ್ದರೆ ಏನು ಮಾಡ್ತಿದ್ದ? ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಹಾಗೆಲ್ಲ ಸೀರಿಯಸ್ ಆಗಿರೋ ಏನು ಮಾಡೋದು, ಕೊನೆ ಪುನೆ ಕೈ ಕೊಟ್ಟರೆ ಏನು ಮಾಡಬೇಕಿತ್ತ ಅಂತೇಳಿ ಅನ್ಕೋತಾ ಇದ್ದೆ. ಆ ಯೋಚನೆ ಇಲ್ಲ. ಕರಿಷ್ಯಸಿ ಅವಶೋಪಿ ಸತ್, ನೀನು ಮಾಡಿಸೋ ಶಕ್ತಿ ನನಗಿದೆ, ಹೇಳೋ ಶಕ್ತಿ ಇದೆ, ಮಾಡಿಸೋ ಶಕ್ತಿನೂ ಇದೆ. ಇದೇ ರೀತಿಯೇ ಹನುಮಂತ ಇವರಿಗೆ ಕಪಿಗಳಿಗೆ ಹೇಳೋ ರಾಮರ ಕಾರ್ಯ ಬಿಡ್ತೀವಿ ಅಂತ ಹೇಳ್ತೀರಲ್ಲ, ಬಿಡೋ ಸರ್ ಡಿಟೇಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಿಡೋ ತಪ್ಪು ಅಂತ ಎಲ್ಲ ಹೇಳಿಬಿಟ್ಟು ಕೊನೆ ನೀವು ಮಾಡದೆ ಹೋದರೆ ಬಲೇನಾಪಿಹಿ ಕಾರಯ್ಯ ಪ್ರಶಾಶ್ಚ ಸನ್ಮಾರ್ಗ ಗತಾನ್ಕರು ಒಂದು ಕೆಲಸ ಮಾಡಿಸ್ತೇನೆ ಗೊತ್ತಾಯ್ತಾ ಅಂತೇಳಿ ಅಲ್ಲಿಗೆ ಅವರೆಲ್ಲ ಎದ್ದುಕೊಂಡ್ಬಿಡ್ತಾರೆ. ಅದು ಎರಡೂ ಗೊತ್ತಾಗ ಬಲನೂ ಇದೆ ಜ್ಞಾನನೂ ಇದೆ. ಸೊ ಎರಡರಲ್ಲೂ ಒಪ್ಕೊಂಡ್ರು, ಜ್ಞಾನಕ್ಕೂ ಸೋತರು ಬಲಕ್ಕೂ ಸೋತರು. ಯಾರು ಕನ್ವಿನ್ಸ್ ಆಯಿತು ಒಪ್ಕೊಂಡ್ರು, ಎತ್ಕೊಂಡು ಹೋಗ್ತಾರೆ ಅಂತ ಗೊತ್ತು ಅದಕ್ಕೂ ಒಪ್ಕೊಂಡ್ರು. ಇಲ್ಲೂ ಹಾಗೆ ಕೃಷ್ಣನ ಮಾತನ್ನ ಎರಡೂ ಅರ್ಥ ಆಯ್ತು, ವಿಷಯನೂ ಅರ್ಥ ಆಯಿತು, ತನ್ನ ಅಸ್ವತಂತ್ರ ಅಂತಲೂ ಅರ್ಥ ಆಯಿತು. ಆದ್ದರಿಂದ ಕರಿಷ್ಯೇ ವಚನಮತವಾದ್ಯಂತ ಅಥ ಸಮಾಪಿತ ಗ್ರಂಥೋಯಂ ಭಗವಾನ್ ಆಚಾರ್ಯ ಸ್ವಪ್ರತಿಪಾದಿತ ಪ್ರಕಾರಮೇವ ವಾಸುದೇವಂ ನಮತಿ. ಗ್ರಂಥ ಸಮಾಪ್ತಿ ಮಾಡಿದಂಥ ಶ್ರೀಮದ್ ಆಚಾರ್ಯರು ಸ್ವಪ್ರತಿಪಾದಿತ ಪ್ರಕಾರಮೇವ ವಾಸುದೇವಂ ನಮತಿ ಇಷ್ಟೊತ್ತೇನು ಹೇಳಿದ್ದಾರೆ ಅದೇ ಅರ್ಥ ಬರಹ ಮಂಗಳಾಚರಣೆ ಉತ್ತರ ಮಂಗಳಾಚರಣೆ ಮಾಡ್ತಾ ಇದ್ದ. ಆರಂಭದ ಮಂಗಳಾಚರಣೆ ಹೇಗೆ ಕನೆಕ್ಟೆಡ್ ಆಗಿತ್ತು ಗ್ರಂಥಕ್ಕೆ, ಮುಗಿಸ್ಬೇಕಾದ್ರೆ ಆ ಕನೆಕ್ಟಾಗೇ ಮುಗಿಸ್ತಾರೆ. ಇವತ್ತು ಮಂಗಳಾಚರಣೆ ಮಾಡೋದ್ರಲ್ಲೂ ಕೂಡ ಆಚಾರ್ಯರ ಸಿದ್ಧಾಂತ ಮತ್ತು ಜಯತೀರ್ಥರು ಎಲ್ಲ ಯಾವ ರೀತಿ ಏನು ಮಾಡ್ತಾರೆ ನಮ್ಮ ಗ್ರಂಥಕಾರರಂದರೆ ಯಾವ ಗ್ರಂಥ ಬರೀತಾ ಮಂಗಳಾಚರಣೆ ಮಾಡ್ತಾರೋ ಅದರ ಸಾರ ಎಲ್ಲ ಬರಬೇಕು ಆ ರೀತಿ ಮಂಗಳಾಚರಣೆ ಮಾಡ್ತಾರೆ. ಭಾಷ್ಯದಲ್ಲಿ ನಾರಾಯಣಂ ಗುಣೈಸರ್ವ ಇರುವುದೇ ಇಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಗುಣಪೂರ್ಣಂ ಸಮನ್ವಯಾಧ್ಯಾಯ ದೋಷ ದೂರ ದೋಷವರ್ಜಿತಂ ಅವಿರೋಧಾಧ್ಯಾಯ ಜ್ಞೇಯಂ ಸಾಧನಾಧ್ಯಾಯ ಗಮ್ಯಂ ಫಲಾಧ್ಯಾಯ. ಒಂದೇ ಏಕಶ್ಲೋಕಿ ಬ್ರಹ್ಮಸೂತ್ರ ಭಾಷ್ಯ ಅದು ಆ ರೀತಿ ಬರೋದು. ಅದು ನಮ್ಮ ಇಲ್ಲ ಇದೇ ತಪ್ಪ ಪರಂಪರೆ ಬಂದಿರೋದೇ ಹಾಗೆ ಯಾವುದೋ ಇದು ಯಾವುದೋ ಮಂಗಳಾಚರಣೆ ಅದೆಲ್ಲ ಇಲ್ಲೇ ಇಲ್ಲ. ಅದಕ್ಕಾಗಿ ರಿಲವೆನ್ಸ್ ತೋರಿಸ್ತಾ ಮಂಗಳಾಚರಣೆ ಮುಗಿಸ್ತಾ ಇದ್ದಾರೆ. ಈಗ ಅದು ಆದಿಮಂಗಲ ಉತ್ತರ ಮಂಗಲ, ಅದು ಕೊನೆ ಮಾಡೋ ಮಂಗಲ ಅಂತಾರೆ ಉತ್ತರ ಮಂಗಲ, ಅದು ಆದಿಮಂಗಲ. ಅಥ ಸಮಾಪಿತ ಗ್ರಂಥೋಯಂ ಭಗವಾನ್ ಆಚಾರ್ಯ ಸ್ವಪ್ರತಿಪಾದಿತ ಪ್ರಕಾರಮೇವ ವಾಸುದೇವಂ ನಮತಿ. ಏನಂತ ನಮಸ್ತೆ ವಾಸುದೇವಾಯ ಪ್ರೇಯ ಸಾಮ್ಯೇ ಪ್ರಿಯೋತ್ತಮ ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿನೇ. ನಮಸ್ತೆ ವಾಸುದೇವಾಯ ಪ್ರೇಯ ಸಾಮ್ಯೇ ಪ್ರಿಯೋತ್ತಮ ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿನೇ. ವಾಸುದೇವಾಯ ತೇ ನಮಃ. ದೇವ್ರು ನೋಡ್ತಾ ಹೇಳ್ತಾರೆ ಆಚಾರ್ಯ ತೇ ನಮಸ್ತೆ ಅಂತ ಯಾರಿಗೆ ಹೇಳ್ತಾರೆ ಎದುರಿಗಿದ್ದವರಿಗೆ ನಮಸ್ತೆ ತೇ ನಿಮಗೆ ನಮಸ್ಕಾರ ನಿನಗೆ ನಿಮಗೆ ವಾಸುದೇವಾಯ ತೇ ನಮಃ. ಕೃಷ್ಣ ಯಾರು ವಾಸುದೇವ, ಅದಕ್ಕೋಸ್ಕರ ವಿಷ್ಣೀನಾಂ ವಾಸುದೇವೋಸ್ಮಿ ಗೀತೆಯಲ್ಲೇ ಬಂದಿದೆ. ಅದಕ್ಕೋಸ್ಕರ ಕೃಷ್ಣನ ವಿಭೂತಿ ರೂಪ ಕೃಷ್ಣ ಸ್ತೋತ್ರ ಮಾಡಿದೆ ಸಾಕ್ಷಾತ್ ವಿಭೂತಿ ರೂಪ. ನೀನು ಯಾರು ನೀನು ಮೇ ಪ್ರೇಯಸಾಂ ಪ್ರಿಯ ಪ್ರೇಯಸಾಂ ಪ್ರಿಯ ಡೇರೆಸ್ಟ್ ಆಫ್ ದಿ ಡೇರೆಸ್ಟ್ ಗೊತ್ತಾಯ್ತಾ ಡೇರರ್ ಡೇಯರ್ ಪ್ರಿಯ ಯಾರಿಗೆ ಹೇಳಿ ಪ್ರೇಯಸಾಂ ಅತ್ಯಂತ ಪ್ರಿಯರಲ್ಲೂ ಪ್ರಿಯನಾದವನು. ಇದು ಆಚಾರ್ಯರ ಮಾತು. ಅಂದರೆ ದೇವರಷ್ಟು ಪ್ರಿಯ ಯಾವುದು ಇರಬಾರ್ದು, ಇದ್ದರೆ ದೇವರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಟಾಗುತ್ತೆ. ಅದಕ್ಕೆ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂತ ಕರೀತಾರೆ. ಅದಕ್ಕೆ ಪ್ರೇಯಸಾಮ್ಯೆ ಪ್ರಿಯ ಉತ್ತಮ. ಎಂಥ ಪ್ರಿಯ, ಚಿಕ್ಕವ್ರ ಮೇಲೆ ಭಾರಿ ಪ್ರೀತಿ ಇರಬಹುದು, ಉತ್ತಮ ಅಂತಲ್ಲ ಪ್ರಿಯ ಮಗ ಮಗ ನಾವು ಏನೋ ಅಂತೇಳಿ ಇಲ್ಲಿ ಹಾಗೆ ಉತ್ತಮ ನೀವು ಸರ್ವೋತ್ತಮ ನೀವು. ಅಥವಾ ಪ್ರೇಯಸಾಂ ಅಪಿ ಮೇ ಪ್ರಿಯ ಉತ್ತಮ ವಾಸುದೇವ ನಿನಗೆ ನಮಸ್ಕಾರ. ನೀನೆಂಥವನು ಸಮಸ್ತ ಗುಣ ಸಂಪೂರ್ಣ ಸಮಸ್ತ ಗುಣ ಸಂಪೂರ್ಣ ಶುರು ಮಾಡಿದ್ದೇನೆಂತ ಮಾಡಿದರು ಸಮಸ್ತ ಗುಣ ಸಂಪೂರ್ಣ ಸರ್ವದೋಷವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚತೆ. ಸಮಸ್ತ ಗುಣ ಸಂಪೂರ್ಣ ಸಂಪೂರ್ಣ ಗುಣ ಸಂಪೂರ್ಣ ಸಮಸ್ತ ಗುಣ ಸಂಪೂರ್ಣ ಎಷ್ಟು ಸ್ವಾರಸ್ಯ ಇದೆ ಪದ ಪರಿಪೂರ್ಣ ಪೂರ್ಣ ಪದ ಪೂರ್ಣ ಭೇದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ವಿಷ್ಣು ಸಹಸ್ರನಾಮ ಪೂರ್ಣ ಪೂರಯಿತಾ ಪುಣ್ಯ ಪೂರ್ಣ ಅದಕ್ಕೆ ಅರ್ಥ ಇದು ಯಾವುದರಿಂದ ಪೂರ್ಣ ಗುಣದಿಂದ ಪೂರ್ಣ ಎಷ್ಟು ಪೂರ್ಣ ಸಮ್ಯಕ್ ಪೂರ್ಣ ಸಮ್ಯಕ್ ಪೂರ್ಣ ಸಮ್ಯಕ್ ಪೂರ್ಣ ಗುಣೈಹಿ ಸಮ್ಯಕ್ ಪೂರ್ಣ. ಆದ್ದರಿಂದ ಬ್ರಹ್ಮಸೂತ್ರ ಗೀತಾ ಕೂಡ ಬ್ರಹ್ಮಸೂತ್ರ ಆಯ್ತಾಗ ಅದು ಗುಣಪೂರ್ಣ ಇದು ಗುಣಪೂರ್ಣ ಅಂತ ಹೇಳ್ತಿರೋದು. ಎಷ್ಟು ಗುಣಗಳು ಸಮಸ್ತ ಸಮಸ್ತ ಅಂದರೆ ಎಷ್ಟು ಅನಂತ ಅನಂತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ. ಅಲ್ಲ ಅಲ್ಲ ಸಮಸ್ತ ಅಂದ್ರೇನು ಎಲ್ಲ ಸಮ್ಯಕ್ ಅಂದರೆ ಚೆನ್ನಾಗಿ ಸಮ್ಯಕ್ ಬೇರೆ ಸಮಸ್ತ ಬೇರೆ ಸಮಸ್ತ ಗುಣ ಸಂಪೂರ್ಣ ಅಥವಾ ಇನ್ನೊಂದು ಗುಣ ಸಮ್ ಅಂದರೆ ದೇವರ ಹೆಸರೇ ಸಮ್ ಅಂತೇಳಿ ಅಕಯ ಪ್ರವಿ ಸಂಭೂಮ ಸಖಃ ವಿಷ್ಣುವಾಚಕಃ. ಹೇ ಸಂ ಪರಮಾತ್ಮ ನೀನು ಪೂರ್ಣ ಸಮಸ್ತ ಗುಣ ಎಲ್ಲ ಗುಣದಿಂದ ಕೂಡಿದವನೇ ಸಂಶಬ್ದ ವಾಚನಾದವನೇ ಪೂರ್ಣನಾದವನೇ ನಿರ್ದೋಷ ನಿರ್ದೋಷ ದೋಷರಹಿತನಾದವನೇ ಸಮಸ್ತ ಗುಣ ಸಂಪೂರ್ಣ ನಿರ್ದೋಷ ಎರಡೂ ಬಂತು ಗುಣಪೂರ್ಣತ್ವ ದೋಷ ದೂರತ್ವ ಎಲ್ಲ ಶಾಸ್ತ್ರ ಬಂದ್ರೇ ದೇವ್ರ ಕಾನ್ಸೆಪ್ಟ್ ಇದಲ್ಲ. ಮತ್ತು ಇನ್ಯಾರು ನೀನು ಯಾಕೆ ಉಪ್ಯಾಸ ಮಾಡೋಕ್ಕೆ ಆನಂದದಾಯಿನಿ ಆನಂದ ಕೊಡುವವನೇ ಅದು ಮುಖ್ಯ ಆನಂದ ಅಂದರೆ ಮೋಕ್ಷ, ನಿತ್ಯಾನಂದ ಸಿಗೋದಲ್ಲಿ ಮೋಕ್ಷದೊಳಗೆ. ಸಮಸ್ತ ಗುಣ ಸಂಪೂರ್ಣ ಸಮನ್ವಯಾಧ್ಯಾಯ, ನಿರ್ದೋಷ ಅವಿರೋಧಾಧ್ಯಾಯ, ಆನಂದದಾಯಿನೇ ಫಲಾಧ್ಯಾಯ, ಪ್ರೇಯಸಾಮ್ಯ ಪ್ರಿಯ ಸಾಧನಾಧ್ಯಾಯ. ಈಗ ನಾನು ಬ್ರಹ್ಮಸೂತ್ರ ಭಾಷೆ ಎಲ್ಲ ವಿಚಾರ ಬಂದವು. ಸೊ ಗೀತಾನು ಬ್ರಹ್ಮಸೂತ್ರ ಎಲ್ಲ ಒಂದೇನೆ, ಎಲ್ಲ ಶಾಸ್ತ್ರಗಳು ಹೇಳೋದು ಒಂದೇ. ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯತೆ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂತ ಆಯ್ತು. ಏನು
ಹಾಂ,
ಅದೇ ಹೇಳ್ತೀವಿ, ಎರಡು ಎಲ್ಲ ಒಂದೇ ಗ್ರಂಥ, ಎಲ್ಲ ಗ್ರಂಥಗಳ ತಾತ್ಪರ್ಯ ಒಂದೇನೆ. ಅಥವಾ ಇನ್ನೊಂದು ರೀತಿ ಓದಿದರೆ ಹಾಂ, ಇನ್ನೊಂದು ಅರ್ಥ, ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದ ದಾಯಿನೇ, ಒಂದೇ ಪದ ಮಾಡ್ಕೊಂಡ್ಬಿಟ್ಟು ಸಮಸ್ತ ಗುಣಗಳಿಂದ ತುಂಬಿರತಕ್ಕಂತಹ ದೋಷವಿಲ್ಲದೇ ಇರತಕ್ಕಂತಹ ಆನಂದವನ್ನು ಕೊಡುವವನೇ ಅದು ಮೋಕ್ಷಕ್ಕೆ. ಅದಿರ್ತದೆ ಮೋಕ್ಷದಲ್ಲಿ ಏನಿದೆ, ಸಮಸ್ತ ಗುಣ ಎಂ ಕಾಮ ಸುಖಿ ಕಾಮಯತೆ ಅರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ, ಅದು ಸಮಸ್ತ ಗುಣಗಳಿಂದ ತುಂಬಿರತಕ್ಕಂತಹ ಮತ್ತು ಯಾವುದೇ ದೋಷವಿರದೇ ಇರತಕ್ಕಂತಹ ಆನಂದವನ್ನು ಕೊಡುವವನೇ. ಸೊ ಭೌತಿಕ ಪದಾರ್ಥಗಳು ಏನು ಕೊಡುತ್ತೆ, ಸ್ವಸ್ವಲ್ಪ ಆನಂದ ಕೊಡುತ್ತೆ, ಜೊತೆಗೆ ರಿಸ್ಕ್ ಕೊಡುತ್ತೆ, ಆನಂದ ಜೊತೆ ದುಃಖನೂ ಫೇರು. ಒಂದು ಹೇಳಿದಲ್ಲ, ಸುಖ ತೊಗೊಂಡ್ರೆ ದುಃಖ ಫ್ರೀ ಅಂಥೇಳಿ, ಆ ಥರ ಟೇಕ್ ಒನ್ ಬೈ ಒನ್ ಅಂತಿದ್ದಾಗೆ ಆ ಥರ ಆಗಿಬಿಡುತ್ತೆ. ಸಂಸಾರದಲ್ಲಿ ಯಾವ ಸುಖ ಕೇಳಿದರೂ ಕೂಡ ಏನಂಟಿರುತ್ತೆ ಅದರೊಳಗೆ, ಈಗ ಊಟಕ್ಕೆ ಕೊಡ್ತಾರೆ ಕೈ ತೊಳಿಬೇಕು ಶುರು ಆಯ್ತವೆ, ಗೊತ್ತಾಯ್ತಾ, ಹೆಚ್ಚಾಗೋ ಕಡಿಮೆ ಹಾಕಿದ ಜೊತೆ ಕೊನೆ ಕೈ ಎತ್ತು ತೊಳಿಬೇಕೋ ಅದು ಒಂದು, ಅದು ಬರೀ ಇದ್ರೆ ಒರೆಸ್ಕೊಂಡು ತೋರಿಸ್ಕೋಬೇಕು ಪಿಲ್ಲ ಊಟದಲ್ಲಿ ತಿಂದರೂ ಕೂಡ ಅಲ್ಲಿ ಕ್ಯೂ ಇದ್ರೆ ಫಜೀತಿ, ಮತ್ತೇನು ಮುಂದೆ ಹೋಗಬೇಕು, ಹೌದು ಒಳಾಟಗಳು. ದಿನ ಬೆಳಗಾದರೆ ಪ್ರತಿಯೊಂದು ಕೆಲಸದ ಜೊತೆಗೆ ಏನಿಟ್ಟಿರುತ್ತೆ, ಆದ್ಯಂತವಂತ ಕೌಂತೇಯ ನತೇಶು ರಮತೆ ಬುಧ, ದುಃಖ ಅಟ್ಯಾಚ್ಡ್ ಆಗೇ ಬಂದಿರುತ್ತೆ ಸರ್. ದುಃಖ ಫ್ರೀ ಇರೋದು ಒಂದೇ ಒಂದು ಜಾಗದೊಳಗೆ, ವೈಕುಂಠದೊಳಗೆ ಒಂದೇ. ಸಂಸಾರದ ದುಃಖ ಇದೆ ಅಂತ ಸಂಸಾರದ ಲಕ್ಷಣವೇ ಹಾಗೆ ಅಂತ, ಸಂಸಾರ ಇರೋದೇ ಹಾಗೆ. ಅದಕ್ಕೆ ಜ್ಞಾನಿಗೆ ಎಲ್ಲ ಇಲ್ಲೇ ಸಿಗೋದು, ಮೋಕ್ಷಕ್ಕೆ ಯಾಕೆ ಹೋಗಬೇಕಾಗಿದೆ. ಅರ್ಕೇಚೇನ್ ಮಧುವಿಂದೇತ ಕಿಮರ್ಥಂ ಪರ್ವತಂ ರಜೇತ, ಎಕ್ಕೆ ಗಿಡದೊಳಗೆ ಜೇನು ಸಿಗೋದಾದರೆ ಬೆಟ್ಟಕ್ಕೆ ಹೋಗಿ ಯಾಕೆ ತರಬೇಕು ಜೇನ್ನ, ಇಲ್ಲಿ ಸಿಗೋದಿಲ್ಲ ಅಂತಲೇ ಅಲ್ಲಿಗೆ ಹೋಗಿರೋದು, ಇಲ್ಲಿ ಸಿಗೋದಿಲ್ಲ ಅಂತ ಅಲ್ಲಿಗೆ ಹೋಗಿರೋದ್ರಿಂದ ಮೋಕ್ಷದಲ್ಲಿ ಸಿಗೋದು, ಇಲ್ಲೇ ಸಿಗೋದಾದರೆ ಮೋಕ್ಷಕ್ಕೆ ಯಾರು ಹೋಗ್ತಿರಲಿಲ್ಲ. ಇಲ್ಲಿ ಸಮಸ್ತ ಗುಣಪೂರ್ಣತ್ವ ಇಲ್ಲಿಲ್ಲ, ನಿರ್ದೋಷತ್ವ ಇಲ್ಲ, ಅದಕ್ಕೇ ಅಂತ ಆನಂದ ಅಲ್ಲಿ ಸಿಗೋದಾದ್ರಿಂದ ಅಲ್ಲಿಗೆ ಹೋಗಬೇಕು. ಯಾಕೆ ಆ ದೇವರಲ್ಲಿ ಆನಂದ ಕೊಡ್ತಾನೆ ಅಂದರೆ ಅವನಲ್ಲಿ ಎಷ್ಟಿರಬೇಕು, ಎಷ್ಟು ಜನ ಕೊಡ್ತಾನೆ ಪರಮಾತ್ಮ ಆನಂದನ, ಅನಂತ 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 ಕಲ್ಪ ಆಗೋಗ್ಬಿಟ್ಟಿದೆ. ಅಷ್ಟು ಜನಕ್ಕೆ ಆನಂದ ಕೊಟ್ಟು ಹಾಗೆ ಇರಬೇಕಾದ್ರೆ ಎಷ್ಟು ದೇವ್ರ ವೈಭವ ಎಷ್ಟದು, ಅದಕ್ಕೆ ಸ್ವಲ್ಪ ಪರಿಪೂರ್ಣ ಅಂತ ಸ್ವಾರಸ್ಯ. ದೇವರನ್ನ ಆರಾಧನೆ ಮಾಡಬೇಕಾದ್ರೆ ಪ್ರಿಯಾ, ಅದು ಭಕ್ತಿಯ ಲಕ್ಷಣ ಇದೆ. ಹೇಗೆ ಭಕ್ತಿ ಇರಬೇಕು ಅಂದರೆ ಪ್ರೇಯಸಾಮ್ಯ ಪ್ರಿಯ, ಎಲ್ಲರಿಗಿಂತ ಹೆಚ್ಚು ಪ್ರಿಯ ಪರಮಾತ್ಮ ಅಂತ ಆಗಬೇಕೇ ಹೊರತು ಯಾವುದೋ ಪ್ರಿಯ ಪರಮಾತ್ಮ ಕೊಡಿಸ್ತಾನೆ. ಆದ್ದರಿಂದ ಪರಮಾತ್ಮ ಸೆಕೆಂಡರಿ ಆದಾಗ, ನಮ್ಗೆ ವಸ್ತು ಪ್ರೈಮರಿ ಆಯಿತು, ದೇವರು ಸೆಕೆಂಡರಿ ಆಗ್ತಾನೆ. ಹಾಗಾಗಬಾರ್ದು, ದೇವ್ರು ಏನಾಗಬೇಕು, ದೇವರು ಪ್ರೈಮರಿಯಾಗಿ ಉಳಿದು ಸೆಕೆಂಡರಿ ಆಗಬೇಕು. ಇವತ್ತು ಎಲ್ಲ ಫಲ ಕೇಳಿದ ಅಂದರೆ ಏನಾಯ್ತು, ಇಮಿಡಿಯೇಟ್ಲಿ ದೇವ್ರ ಮೂಳೆ ಬಿದ್ದ ಅಂತ ಅರ್ಥ. ಯಾವುದು ಬಂತಲ್ಲಿ, ಪುತ್ರ ಪೌತ್ರ ಆಯರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿನೇ ದೊಡ್ಡದಾಯ್ತು ಹೊರತು, ಅದು ದೇವ್ರು ದೊಡ್ಡದಾಗಲೇ ಇಲ್ಲ. ಅದರಿಂದಾಗಿಯೇ ಅದನ್ನು ಕೊಟ್ಟರೆ ಬೇಡ ಅಂತ ಹೇಳುವ, ಇದೇ ನಾನು ಸಾಕು ಅಂತ, ಅದು ಗ್ರೇಟ್. ಆ ಫಲ ಯಾತಕ್ಕೆ ಕೇಳಬಾರ್ದು ಅನ್ನೋದು ಪುತ್ರ ಅದೇನೆ, ಬೇರೆ ಫಲ ಕೇಳಿದಾಗ ನಿಮ್ಮ ಕ್ವಾಲಿಟಿ ಆಫ್ ಭಕ್ತಿ ಕಡಿಮೆ ಆಗಿಬಿಡುತ್ತೆ ಇಮಿಡಿಯೇಟ್. ಯತ್ರ ತ್ರೀನುದಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯನಂ ಪಟ್ಟದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮ ವಚೋ ನಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಕೃತ ಕೇಶವೇ. ಇಲ್ಲಿ ಅಥ ಸಮಾಪಿತ ಗ್ರಂಥ ಸ್ವಸ್ವರೂಪ ಪರಿಜ್ಞಾನ ಸ್ಯಾಪಿ ಕೈವಲ್ಯಾದಿ ಅಖಿಲ ಪುರುಷಾರ್ಥ ಹೇತುತ್ವಾತ್ ಸ್ವಕೃತಾಂ ಗ್ರಂಥ ನಿರ್ಮಾಣ ರೂಪ ಪರಿಚರ್ಯಾಂ ಕೇಶವೇ ಸಮರ್ಪಯನ್ ತದಾಹ ಎಸ್ಸೆ. ಈಗ ಆಚಾರ್ಯರು ಎಷ್ಟೇ ತ್ರೀಣಿತ ತಮ್ಮ ಸ್ವರೂಪ ಹೇಳ್ತಾ ಇದ್ದಾರೆ, ತಾವು ಯಾರು ಅಂತ ಹೇಳ್ತಿದ್ದ ಟೀಕಾರ ಬೀಳ್ತಾರೆ. ಯಾತಕ್ಕೆ ಆಚಾರ್ಯ ಹೇಳಿದ್ರಿ ಮಾತನ್ನು ಅಂತ ಪ್ರಶ್ನೆ. ಈಗ ಒಂದು ಕಾರಣ ಏನು ಅಂದರೆ, ತಮ್ಮನ್ನು ನಂಬಿತಕ್ಕಂಥ ಭಕ್ತರಿಗೆ ತಮ್ಮ ಸ್ವರೂಪ ಹೇಳಿಬಿಟ್ಟು ಅವರಲ್ಲಿ ಪೂರ್ತಿಯಾಗಿ ಭರವಸೆ ಹುಟ್ಟಿಸೋದು ಒಂದು ಕೆಲಸ. ಹನುಮಂತ ಸಮುದ್ರ ಹಾರಬೇಕಾದ್ರೆ ಸುಮ್ಮನೆ ಹಾರಲಿಲ್ಲ, ದೊಡ್ಡ ರೂಪ ತೊಗೊಂಡು ಹಾರಿದ್ರು. ದೊಡ್ಡ ರೂಪ ಯಾತಕ್ಕೆ ತೊಗೊಂಡ್ರು ಅಂದರೆ ಕಪಿಗಳಿಗೆ ಏನು ಬಂದು ಧೈರ್ಯ ಆಗ, ಹಬ್ಬ ಅದಕ್ಕೆ ಅದು ಮಾಡ್ಕೊಂಬರ್ತಾರೆ. ಡಾಕ್ಟ್ರು ನಮಗೆ ಕೊಡೋದು ಒಂದೇ ಔಷಧಿ, ಕಿಟ್ಟು ಹೊತ್ಕೊಂಬರ್ತಾರೆ. ಒಂದೇ ತಂದುಬಿಟ್ರೆ ಅಂತ ಒಳ್ಳೆ ಡಾಕ್ಟ್ರ್ ಅಲ್ಲ ಆಯ್ತ, ಇದೆಲ್ಲ ತಂದುಬಿಟ್ರೆ ಎಲ್ಲ ತಂದುಬಿಟ್ಟಿದ್ದಾನೆ. ನಮಗೆ ಬೇಕಾದ ಒಂದೇ ಮತ್ತು ಬರೀ ಒಂದೇ ಅಂಗಡಿ ಇಟ್ಕೊಂಡ್ರೆ ಒಂದೇ ವಸ್ತು ಅಂಗಡಿ ಯಾರೂ ಹೋಗೋದಿಲ್ಲ. ಇವರು ಮ್ಯಾಚ್ ಬ್ಯಾಗ್ ತಗೋ ದೊಡ್ಡ ಪ್ರಾವಿಡೆಂಟ್ಸ್ ತೋರಿಸಿ ಹೋಗ್ತಾರೆ, ಮ್ಯಾಚ್ ಬ್ಯಾಗ್ಸ್ ಒಂದೇ ಬೇಕಾಗಿರೋ. ಅದಕ್ಕೇನು ಮಾಡ್ತಾನೆ ಆಚಾರ್ಯ, ಏನು ಮಾಡಿದ್ರೆ ಈಗ ಹನುಮಂತ ವಿಶ್ವರೂಪ ತನ್ನ ವಿಶ್ವರೂಪ ತೋರಿಸಿದಾಗ ಅವ್ರಿಗೆ ಖುಷಿಯಾಗಿರೋದು, ಇಲ್ಲ ನಿಶ್ಚಿಂತೆ ಆಗಿರ್ಬೋದು ನಾವು ಅಂತ. ಅದಕ್ಕೆ ಶಿಷ್ಯರಿಗೆ ಯೋಚನೆ ಬರಬಾರ್ದು, ಇಷ್ಟೆಲ್ಲ ಓದಿದ್ದೇವೆ, ಎಷ್ಟೆಷ್ಟೋ ಏನೋ ಭಾಷೆ ಬರೆದ್ಬಿಟ್ಟಿದ್ದಾರೆ, ಇವ್ರ ಭಾಷೆನ ಒಂದು ಅಂತ ತಿಳ್ಕೊಂಡಿರಲ್ಲ, ಯಾರು ಗೊತ್ತಾ ಅಂತ ಹೇಳೋದಕ್ಕೆ ತಮ್ಮ ಸ್ವರೂಪ ಹೇಳ್ತಾರೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ, ಆಚಾರ್ಯರ ಸ್ವರೂಪ ಯಾಕೆ ತಿಳ್ಕೊಬೇಕು ಅಂದರೆ, ಹರಿ ಸರ್ವೋತ್ತಮ ತಂತ್ರಜ್ಞಾನ ಎಷ್ಟು ಇಂಪಾರ್ಟೆಂಟೋ ವಾಯುದೇವೋತ್ತಮ ಅಷ್ಟೇ ಇಂಪಾರ್ಟೆಂಟ್ ಆದ್ದರಿಂದ ತಿಳ್ಕೊಬೇಕು. ಇದು ನಮ್ಮಲ್ಲಿ ಅರ್ಥ ಮಾಡ್ಕೊಂಡ್ರೆ ಇನ್ಯಾರು ತಮ್ಮ ಸ್ವರೂಪ ಹೇಳ್ಕೊಳ್ಳಿಲ್ಲ, ಆಚಾರ ಒಬ್ಬರೇ ಹೇಳ್ಕೊಂಡಿಲ್ಲ, ಉಳಿದವ್ರ ಸ್ವರೂಪ ಉಳಿದವ್ರು ಹೇಳಿದರೆ ಹೊರತು ಅವ್ರು ಹೇಳ್ಕೊಳ್ಳಿಲ್ಲ. ಟೀಕಾರಾಯರು ತಮ್ಮ ಸ್ವರೂಪ ಹೇಳ್ಕೊಂಡು ತಿಳ್ಕೊಂಬೇಡಿದ ಆಚಾರ ಹೇಳ್ಕೊಂಡಿಲ್ಲ, ಯಾರ್ಯಾರೋ ಹೇಳ್ಕೊಂಡಿಲ್ಲ, ರಾಯರು ಹೇಳ್ಕೊಂಡಿಲ್ಲ, ತಮ್ಮ ಸ್ವರೂಪ ಡೈರೆಕ್ಟಾಗಿ ಯಾರ್ಯಾರೋ ಹೇಳ್ಕೊಂಡಿಲ್ಲ. ಹೇಳ್ಕೊಂಡಿರೋದು ಯಾರು? ಇದು ಅದು ಕೂಡ ಯಾತಕ್ಕೆ ಹೇಳ್ಕೊಂಡ್ರು ಅವರು? ಮೋಸ್ಟ್ ಇದೆ, ಐ ಆಮ್ ಯುವರ್ ಕ್ಲಾಸ್ ಟೀಚರ್ ಅಂತ ಹೇಳ್ಕೊಳ್ಳದೆ ಹೋದರೆ ಹುಡುಗರಿಗೆ ಗೊತ್ತೇ ಆಗೋದಿಲ್ಲ. ಅನೌನ್ಸ್ ಮಾಡಬೇಕಾದ್ರೆ ಐ ಆಮ್ ಯುವರ್ ಕ್ಲಾಸ್ ಟೀಚರ್ ಅಂತ ಹೇಳಬೇಕು. ಅಹಂಕಾರ ಅಲ್ಲ ಅದು, ಏನದು? ಹುಡುಗರಿಗೆ ಗೈಡೆನ್ಸ್ ಅದು. ಇದ್ದವರು ಹುಡುಗ ಎಲ್ಲಿ ಹೇಳ್ತಿರೋ ಸರ್ ಮತ್ತೆ ಹೇಳಿಲ್ಲ ಅದಕ್ಕೆ ಆ ಥರ ಆಗಬಾರ್ದು. ಐ ಆಮ್ ಯುವರ್ ಕ್ಲಾಸ್ ಟೀಚರ್ ಅಂತ ಹೇಳಬೇಕು. ಅದು ಹೇಗೋ ಐ ಆಮ್ ಯುವರ್ ಕ್ಲಾಸ್ ಟೀಚರ್ ಅಲ್ಲ, ವರ್ಲ್ಡ್ ಟೀಚರ್ ಅಂತ ಹೇಳ್ತೀವಿ, ಪೈಲೋಕ್ಯಾಚಾರ ಅಂತ ಹೇಳ್ತಾ ಬಂದರು. ಏನೋ ಆಗಿದೆ ಮುಂದಿನ ಪ್ರಶ್ನೆ ಅದು, ಅದು ಹೇಗೆ ಅಂದರೆ ಅದು ಆನ್ಸರ್. ಅದು ನಮ್ಮ ಮೇನ್ ಪ್ರಶ್ನೆ ಸ್ವರೂಪ ಯಾಕೆ ಹೇಳಿದ್ರು ಅಷ್ಟೇ. ಸ್ವರೂಪ ಯಾತಕ್ಕೆ ಅದಕ್ಕೆ ಪ್ರಮಾಣ ಏನು ಮುಂದಿನ ಪ್ರಶ್ನೆ. ಸ್ವರೂಪ ಯಾತಕ್ಕೆ ಹೇಳಬೇಕಾಗಿತ್ತು ಅಂದರೆ ಈ ಕಾರಣಕ್ಕೆ ಹೇಳಬೇಕಾಗಿದೆ, ಗೊತ್ತಾಯ್ತಾ? ಇದನ್ನು ಅರ್ಥ ಮಾಡಿಕೊಳ್ಳದೆ ತುಂಬ ಜನ ಏನು ಮಾಡಿಬಿಟ್ರು, ತಮ್ಮ ಸ್ವರೂಪ ಹೇಳಿಕೆ ಶುರು ಮಾಡಿಬಿಟ್ರು. ದೊಡ್ಡವರಲ್ಲ ಈ ಬದುಕಿರೋ, ತುಂಬ ಜನ ಸಾಮಾನ್ಯರಿಲ್ಲೇ ಇಲ್ಲ. ಅವ್ರಿಗೆ ಬಂದುಬಿಡ್ತಾರೆ ಆಚಾರ್ಯರ ಗರುಡಾಂಶ ಇಲ್ಲ, ಡೈರೆಕ್ಟ್ ಹೇಳ್ಕೊತಾರೆ ಶೇಷಾಂಶ ಅಂದರೆ ಅವ್ರು 10 ರೂಪಾಯಿ ಕೊಡ್ತೀರಿ, ಅದು ಇನ್ನು ಬೇರೆ ಜೊತೆಗೆ. ಅದು ಎಷ್ಟು ಫುಲಿಶ್ನೆಸ್ ಅಂದರೆ ಅದು ಅದು ನಾ ಹೇಳ್ಕೊಂಡ ತಾ ಏನೋ ದೊಡ್ಡವರಾಗಿಬಿಟ್ಟು ತಿಳ್ಕೊಂಬಿಡ್ತಾರೆ, ತಪ್ಪದು. ಇದೆಲ್ಲ ಕೇಳಿದ ಮೇಲೆ ಒಂದು ಆಚಾರ ಒಂದು ಮಾತು ಹೇಳ್ತಾರೆ, ಸ್ವರೂಪ ಹೇಳ್ಕೊಂಡ ಮೇಲೆ ಅವ್ರು ಇರಬಾರ್ದು, ಹೋಗಿಬಿಡ್ಬೇಕು. ಯಾರು ಸ್ವರೂಪ ಹೇಳ್ಕೊಂಡ್ರೆ ಪ್ಲೀಸ್ ಹೋಗಿಬಿಡಿ ಅಂತ ಹೇಳ್ಬೇಕು ಅಷ್ಟೇ ಹೊರತು ಬೇರೆ ದಾರಿ ಇಲ್ಲ. ಆ ರೀತಿ ಹೇಳ್ಕೊಂಡು ಇರಬೇಕಾದವ್ರು ಇಬ್ಬರೇ. ಕೃಷ್ಣ ಸ್ವರೂಪ ಹೇಳ್ಕೊಂಡೇ ಇದ್ದಾರೆ, ಆಚಾರ್ಯ ಮೊದಲಿಂದ ಸ್ವರೂಪ ಹೇಳ್ತಾ ಇದ್ದಾರೆ. ಅವರು ಏನು ಬಗ್ಗೆ ಎಷ್ಟು ಬೇಕಾದ್ರೆ ತಿಂತೇನೆ ಅಂತ ಬಾಣಿ ಹೇಳ್ಬೇಕಾದ್ರೆ ಸ್ವರೂಪ ಹೇಳಿದರು, ಬದ್ರಿ ಹೋಗ್ತಾ ಸ್ವರೂಪ ಹೇಳಿದರು, ಅಲ್ಲಿ ಗೀತಾ ಭಾಷೆ ಬರೋ ಸ್ವರೂಪ ಹೇಳಿದರು. ಆ ಸ್ವರೂಪ ಹೇಳಿಕೊಂಡು ಕೂಡ ಕಂಟಿನ್ಯೂ ಮಾಡಬೇಕು ಇಬ್ಬರು ಹರಿವಾಯುಗಳು ಮಾತ್ರ, ಇನ್ಯಾರು ಸ್ವರೂಪ ಗೊತ್ತಾದ ಮೇಲೆ ಏನು ಮಾಡಬಾರ್ದು ಅವರು ಇರಬಾರ್ದು. ನ ಧರ್ಮೋ ದೇವತಾನಾಂ ಹಿ, ಗೊತ್ತಾಯ್ತಾ? ಎಂದು ಕೂಡ ದೇವತೆಗಳು ತಮ್ಮ ಸ್ವರೂಪ ಗೊತ್ತಾದ ಮೇಲೆ ಜ್ಞಾತವಾಸ ಚಿರಂಬಿತು, ವಾಸ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಸ್ವರೂಪ ಅಕಸ್ಮಾತ್ ಹೇಳಿದರೆ ಕೊನೆಗಾಲಕ್ಕೆ ಹೇಳಿ ಹೋಗ್ಬಿಡ್ತಾರೆ. ಅದು ಯಾರಿಗೆ ಹೇಳಿರ್ತಾರೋ ಅವ್ರಿಗೆ ಮಾತ್ರ, ಒಪ್ಪಿಗೆ ಬಿಡಿದವ್ರಿಗೆಲ್ಲ ವಿಲ್ ಎಲ್ಲರೂ ತೊಗೊಂಡು ಏನು ಮಾಡ್ತಾರೆ, ವಿಲ್ ಯಾರಿಗೆ ಅದು ಮುಂದೆ ಆರಿಸ್ತು, ಉಳಿದವ್ರಿಗೆಲ್ಲ ವಿಲ್ ಅರ್ಥ ಇಲ್ಲ. ಸೊ ಅದೇ ರೀತಿ ಅವ್ರಿಗೆ ಮಾತ್ರ ಹೇಳಿರ್ತಾರೆ, ಉಳಿದವ್ರು ಉಪವಾಸ ಮಾಡಿದವರ ದೋಷ ಇಲ್ಲ ಆ ಥರ. ಅವ್ರು ಹೇಳಿರ್ತಾರೆ, ಅವ್ರು ಮಾಡಿದ್ರೆ ತಪ್ಪಿಲ್ಲ. ಮತ್ತು ಉಳಿದವ್ರು ಎಲ್ಲ ಮಾಡಬೇಕಾದ್ರೆ ಕಂಪಲ್ಸರಿ ಎಲ್ಲರೂ ಹೇಳ್ಬಿಡ್ತಾ ಇದ್ರು, ಉಳಿದವರು ಕಂಪಲ್ಸರಿ ಅಲ್ಲ. ಒಟ್ಟು ತಿಳ್ಕೊ ಭಾರಿ ದೊಡ್ಡವರು ದೇವತಾಂಶ, ಅದರಲ್ಲೂ ವಿವಾದ ಇಲ್ಲ. ಆದರೆ ಇಂಥವರೇ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಆದ್ದರಿಂದ ನಾವು ಅವರೇ ಹೇಳಿದ್ರೆ ನಾವು ಹೇಳಿ ಯಾಕೆ ಒದ್ದಾಡೋದು ಸುಮ್ಮ ಸುಮ್ಮನೆ? ಇಷ್ಟ ಆಗಿ ನೆಸಿಟಿ ಇಲ್ಲ, ಆಚಾರ ಉಪಾಸನೆ ಮಾಡ್ಬೇಕು ನಾವು. ನೋಡಿ ಹೇಳ್ತಾರೆ, ಕೈವಲ್ಯಾದ ಅಖಿಲ ಪುರುಷಾರ್ಥ ಸ್ವಸ್ವರೂಪ ಪರಿಜ್ಞಾನಸ್ಯಾಪಿ, ತಮ್ಮ ಸ್ವರೂಪ ತಿಳ್ಕೊಳ್ಳೋದು ಕೂಡ ಕೈವಲ್ಯಾದ ಅಖಿಲ ಪುರುಷಾರ್ಥ ಹೇತುತ್ವ, ಮೋಕ್ಷಕ್ಕೆ ಸಾಧನವಾಗಿರುವುದರಿಂದ. ಗೊತ್ತಾಯ್ತಾ? ಒಂದು ಬರೀ ಮೋಕ್ಷಕ್ಕಲ್ಲ, ಕೈವಲ್ಯಾದಿ ಅಖಿಲ ಪುರುಷಾರ್ಥ ಹೇತುತ್ವ, ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಪುರುಷಾರ್ಥಕ್ಕೂ ಕೂಡ ಆಚಾರ್ಯ ಸ್ವರೂಪ ಜ್ಞಾನ ಅಗತ್ಯವಾದ್ದರಿಂದ ಇಲ್ಲದ್ರೆ ಹೇಳ್ತಿರಲಿಲ್ಲ. ಸ್ವಕೃತಾಂ ಗ್ರಂಥ ನಿರ್ಮಾಣ ರೂಪ ಪರಿಚರ್ಯಾಂ, ತಾವು ಮಾಡಿದ ದೊಡ್ಡ ಸೇವೆ. ಯಾವ ದೊಡ್ಡ ಸೇವೆ ಅದು? ಗ್ರಂಥ ನಿರ್ಮಾಣ ರೂಪ ಪರಿಚರ್ಯಾಂ, ಗ್ರಂಥ ರಚನೆ ಮಾಡಿದಂತಹ ದೊಡ್ಡ ಸೇವೆಯನ್ನು ಕೇಶವೇ ಸಮರ್ಪಯನ್, ಬ್ರಹ್ಮರುದ್ರಾದಿ ಪ್ರವರ್ತಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ತದಾಹ ಅದನ್ನು ಮುಕ್ತಾಯ ಮಾಡ್ತಾರೆ. ಎಸ್ ಏತಿ ಅಥ ತಮೇವ ಹರಿಂ ಆದರ, ತಮೇವ ಹರಿಂ ಆದರ ವಿಶೇಷಾತ್ ಪುನಃಸ್ತೌತಿ ನಿಶೇಷೇತಿ ಭೂತಿರ್ ಮಹಾಲಕ್ಷ್ಮೀ. ಇಷ್ಟು ಹೇಳಿ ಆಮೇಲೆ ನಿನ್ನ ಸ್ತೋತ್ರ ಮಾಡಿದ. ಇದಿಷ್ಟು ಕೂಡ ಮಂಗಳ ದಿವಸ ಓದಾಣಿ ಎರಡು ಅರ್ಥ ಅದಕ್ಕೆಲ್ಲ ಆಮೇಲೆ ಓದಿದ್ರಾಯ್ತು. ಗೊತ್ತಾಗಲಿ ನಿಲ್ಲಿಸಿದ್ರೆ ಇದನ್ನು ಟೀಕಾರ್ಯಾರ ವಾಕ್ಯನೂ ಅಷ್ಟೇ. ಇದಿಷ್ಟು ಮಂಗಳ ದಿವಸ ಇದರ ಮಂಗಳ ಕಾರ್ಯಕ್ರಮನ ನಮ್ಮ ರಾಘವೇಂದ್ರ ರಾಯರು 2ನೇ ತಾರೀಕು ಇಟ್ಕೊಂಡಿದ್ದಾರೆ. ಉತ್ತರಾದಿ ಮಠದಲ್ಲಿ ಒಂದು ಕಾರ್ಯಕ್ರಮ, ಉಪನಯನ ಕಾರ್ಯಕ್ರಮ,
ಉಪನಯನ ಮಗಂದು ಉಪನಯನ ಇದೆ 2ನೇ ತಾರೀಕು ಉತ್ತರಾದಿ ಮಠದ.